हयग्रीवं चिदानंद विग्रहं सदनुग्रहं दशग्रीवच्छिदं शापान् मणिग्रीव विमोचनं स्वनाम ग्रहणादेव निरस्तग्रह विग्रहं वृंदावनगतं वंदे ब्रह्मरुद्रेन्द्र वंदितं स्वान्तस्थानं तशय्याय पूर्णज्ञानरसार्णसे उत्तुंगवक्तरंगाय मध्वदुग्धाब्धये नमः। गुरुमखिल गुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरात्युतानन्तलीलागोपालपालितान् विद्यापयोनिधीन् वन्दे ब्रह्म विद्यागुरुन् मम। ब्रह्मचर्य हरिप्रीति सुविद्या वादशारिणः इष्टदान् कष्टहर्तॄन्नः विद्यामान्यान् मुनीन् नमः। वाजिराजपदद्वन्द्वावारिजासप्तमानसान् विश्वप्रिय गुरून् वन्दे मन्दोऽहं धीविशुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शमथो बिम्बसन्निधौ। चिन्तामणिं सभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्पदायकं विज्ञानविमरं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ಒಳ್ಳೆ ಪರ್ವಕಾಲ ಭಾವಿ ಸಮೀರ ವಾಜರಾಜ ಗುರುಸಾರ್ವಭೌಮರ ಆರಾಧನಾ ದಿವಸ. ಅವರನ್ನ ಸ್ಮರಣೆ ಮಾಡಲಿಕ್ಕೆ ಅಪರೂಪದ ಅವಕಾಶ ಭಗವಂತ ನಮಗೆ ಕೊಟ್ಟ ದಿನ. ದೊಡ್ಡವರ ಕರುಣೆ ಬೇಕು, ಜೀವನದ ಗುರಿ ಏನು ತಿಳಿಯಬೇಕು. ಆ ಜೀವನದ ಗುರಿಯನ್ನು ತಿಳಿದು ಅದನ್ನು ಸಾಧನೆ ಮಾಡಲಿಕ್ಕೆ ಏನೇನು ಕಡಿಯಬೇಕು ಅದನ್ನು ತಿಳಿಯಬೇಕು. ತಿಳ್ಕೊಂಡು ಜಾಗ್ರತೆಯಾಗಿ ನಾವು ಜೀವನದಲ್ಲಿ ಹೊರಟರೆ ಹೊರತು ನಮಗೆ ಗುರಿ ಮುಟ್ಲಿಕ್ಕಾಗಲ್ಲ. ಹಾಗಾದರೆ ಸಾಧನೆ ಅಂದರೆ ಏನು? ಅರಣ್ಯಕಾಚಾರ್ಯರಕ್ಕೆ ನಿಷ್ಕರ್ಷ ಕೊಡ್ತಾರೆ ಅಂದರೆ ಹೀಗೆ, ಸಾಧನೆ ಅಂದರೆ ಇದು ಏನು? ಏನಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇ ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಇದೇ ಸಾಧನವಯ್ಯ. ಏನು ಸಾಧನ ಅಂದರೆ, ಬದುಕಿದಷ್ಟು ಕಾಲ ಎಷ್ಟು ವರ್ಷ ಬದುಕ್ತೀವೋ ಅಷ್ಟು ವರ್ಷ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಶ್ರೀಹರಿಯ ಪಾದದಲ್ಲಿ ಆದರಪೂರ್ವಕ ಮನಸ್ಸನ್ನಿಡುವುದೇ ಇವತ್ತಿನ ಸಾಧನೆ ಆಯಿತು ಅಂದರೆ ಏನು ಸಾಧನೆ ಆಯಿತು? ನಾವು ಮೇಲ್ನೋಟಕ್ಕೆ ನೋಡಿದಾಗ ಓ ಸಂಕಲ್ಪ ಆಚಮನ ಸ್ನಾನ, ನಾವು ಸಂಧ್ಯಾ ನೀವು ಗುರುಮಂತ್ರ ನಾನಾ ರೀತಿ ನಾವು ಪೂಜಾ ವೈಷದೇವ ಪರಿಹರಣ ನೀವು ಸುಳಾದಿ ಹೇಳಿದ್ದು ಪಾರಾಯಣ ಮಾಡಿದ್ದು ಎಲ್ಲ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಕರ್ಮವೆಲ್ಲ ಮುಗಿಯಿತು. ಆವಾಗ ನಾವು ಅಂದ್ಕೊಳ್ತೀವಿ ನನ್ನ ಸಾಧನೆ ಇವತ್ತಿಂದ ಮುಗಿಯಿತು, ಚೂರು ತಪ್ಪಲಿಲ್ಲ. ಆವಾಗ ಅರಣ್ಯಕಾಚಾರ ಕೇಳ್ತಾರೆ, ಸಾಧನೆ ಅಂತ ಮಾಡಿದೆಯಲ್ಲಪ್ಪ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ, ಇದರಲ್ಲಿ ದೇವರ ನೆನಪು ಆದರ ಪೂರ್ವಕ ದೇವರ ನೆನಪು ಎಷ್ಟು ಹೊತ್ತು ಬಂತು ನೋಡು, ಅಷ್ಟೇ ಸಾಧನೆ ಆಯಿತು ಅಂದ್ರು. ನಾವು 10 ಗಂಟೆ ಸಾಧನೆ ಆಯಿತು ಅಂತ ಇಟ್ಟುಕೊಂಡರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಆ 10 ಗಂಟೆಯಲ್ಲಿ ಎಷ್ಟು ಕಾಲ ದೇವರ ಪಾದದಲ್ಲಿ ಮನಸ್ಸಿದೆ ಅಷ್ಟನ್ನೇ ಕೌಂಟ್ ಮಾಡ್ತಾರೆ. ಕೌಂಟ್ ತಗೊಳ್ಳೋದು ಅಷ್ಟೇ, ಹೆಚ್ಚಿಗೆ ತಗೊಳ್ಳಲ್ಲ. ಒಂದು ವೇಳೆ ಅದು ಬರಲಿಲ್ಲ, ಮಾಡಿದ್ದೆಲ್ಲ ಶ್ರಮಯೇ ವಹಿ ಕೇವಲ, ಬರೀ ಶ್ರಮ ಮಾತ್ರ ಆಗುತ್ತೆ. ನೋತ್ಪಾದಯೇದ್ಯದ್ರ ಪ್ರತಿ ಭಗವಂತನಲ್ಲಿ ನಾವು ಮಾಡಿದ ಈ ಎಲ್ಲ ಕರ್ಮಕಾಂಡ ಮಾಡ್ತೀವಲ್ಲ, ವಿಶೇಷವಾದ ವೇದೋಕ್ತ ಕರ್ಮಾನುಷ್ಠಾನ ಮಾಡ್ತೀವಲ್ಲ, ಮಾಡಲೇಬೇಕು. ಆ ಮಾಡುವಾಗ ದೇವರಲ್ಲೇ ಮನಸ್ಸು ಬರಬೇಕು. ಒಟ್ಟಾರೆ ತಾತ್ಪರ್ಯ, ಮನಸ್ಸು ದೇವರಲ್ಲೇ ಇರಬೇಕು. ಅದು ಇರಲಿಕ್ಕೆ ಎಲ್ಲ ಕರ್ಮಗಳು ಸಹಕಾರಿ. ಈಗ ಮಾಡುವ ಆರಾಧನೆಯೂ ಅದೇ. ಅಂಥ ಕಾಲಕ್ಕೆ ನಮ್ಮ ಸಾಧನೆಯ ಗುರಿ ದೇವರದ್ದೇ ನೆನಪು, ಬರೀ ದೇವರು ದೇವರು ಅಂತ ನೆನಪಲ್ಲ. ನಮ್ಮ ಒಳಗು ನಮ್ಮ ಹೊರಗು ಭಗವಂತ ಅನೇಕ ರೂಪಗಳನ್ನು ಸ್ವೀಕಾರ ಮಾಡಿ ವಿಹಾರ ಮಾಡುತ್ತಾ ಇದ್ದಾನೆ. ನಮ್ಮ ಶರೀರದ ಸುತ್ತೂ ವಿರಾಟ್ ರೂಪಿಯಾಗಿದ್ದಾನೆ. ನಮ್ಮೊಳಗೆ ಅನೇಕ ರೂಪಗಳಿಂದ ಇದ್ದು ನಮ್ಮ ಇಂದ್ರಿಯಗಳ ವ್ಯಾಪಾರ ಮಾಡಿಸ್ತಾ ಇದ್ದಾನೆ. ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟಿದ್ದಾನೆ, ದೈತ್ಯರನ್ನೂ ಇಟ್ಟಿದ್ದಾನೆ. ಎಲ್ಲರ ಮೂಲಕ ನಮ್ಮ ಇಂದ್ರಿಯ ವ್ಯಾಪಾರವನ್ನು ಮಾಡಿಸಿ ಜೀವನವನ್ನ ಸರಸರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಸಾಧನ ಅಂದರೆ ನಮ್ಮ ಒಳಗೂ ಹೊರಗೂ ಭಗವಂತ ವ್ಯಾಪಿಸಿ ನಾನಾ ರೂಪದಿಂದ ನಿಂತು ಮಾಡಿ ಮಾಡಿಸುವ ಸಕಲ ಕಾರ್ಯಗಳನ್ನು ಗುರುಗಳ ಮೂಲಕ ನಮಗೆಷ್ಟು ಯೋಗ್ಯತೆ ಇದೆ ಅಷ್ಟು ತಿಳ್ಕೊಂಡು ಆ ತಿಳ್ಕೊಂಡದ್ದನ್ನು ಅನುಸಂಧಾನ ಮಾಡುತ್ತಾ ಅನುಸಂಧಾನ ಪೂರ್ವಕ ಸಕಲ ಕರ್ಮಗಳನ್ನು ಮಾಡುತ್ತಾ ಮನಸ್ಸನ್ನು ದೇವರ ಪಾದದಲ್ಲಿ ಆದಷ್ಟು ಹೊತ್ತು ದೇವರಲ್ಲೇ ಇಡಲಿಕ್ಕೆ ಪ್ರಯತ್ನ ಪಡುವುದೇ ಸಾಧನೆ. ಸಾಧನೆಯ ಚೌಕಟ್ಟಿದು. ಅಂಥ ಕಾಲಕ್ಕೆ ಈ ಸಾಧನೆ ಚೆನ್ನಾಗಿ ನಡೆಯಬೇಕಾದರೆ ಗುರುಕರುಣ ಬೇಕು. ಗುರುಗಳು ಅದು ಹೇಳುತ್ತಾರೆ ಅರಣ್ಯಕಾಚಾರ್ಯರು, ಮನುಷ್ಯ ಅಂತ ನಿನ್ನ ಕರೆಯಬೇಕಾದರೆ, ಮನುಷ್ಯ ಅಂತ ನಮ್ಮನ್ನ ಕರೆಯಬೇಕಾದರೆ ಒಂದು ಲಕ್ಷಣ ಇರಬೇಕು ಅಂತ ಕೇಳುತ್ತಾರೆ. ಏನದು ಅಂದರೆ ಭಗವಂತನಿಗೆ ಪ್ರಿಯರಾಗಿದ್ದು ನಮ್ಮ ಮೇಲೆ ಅಭಿಮಾನದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುವ ಒಬ್ಬ ಗುರುಗಳನ್ನ ಪಡ್ಕೊಂಡಿದ್ದೀಯ, ಅಂಥ ಗುರುಗಳ ಕರುಣೆ ಪಡೆದಿದ್ದೀಯ, ಅವರ ಮನಸ್ಸಿನಲ್ಲಿ ನೀನು ಸ್ಥಾನ ಸಂಪಾದನೆ ಮಾಡಿದ್ದೀಯ. ನಾವಿಲ್ಲದಿದ್ದರೂ ಅವರೊಬ್ಬರೇ ಕೂತಿದ್ರು ಗುರುಗಳು, ಅವರು ದೇವರಲ್ಲಿ ನಮಗಾಗಿ ಹೇ ಸ್ವಾಮಿ ಇವ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡುವ ಹಂತಕ್ಕೆ ಅವರ ಮನಸ್ಸನ್ನ ನೀನು ಕದ್ದಿದೀಯ, ಅವರಲ್ಲಿ ಸ್ಥಾನ ಸಂಪಾದನೆ ಮಾಡಿದ್ದೀಯ, ಅವಾಗ ನಿನ್ನ ಮನುಷ್ಯ ಅಂತ ಕರೀತೇನೆ, ಇಲ್ಲಾಂದ್ರೆ ನಿನ್ನ ಮನುಷ್ಯ ಅಂತ ಯಾಕೆ ಕರೀಲಿ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಗುರುಗಳು ಬೇಕು ನಮಗೆ. ಇಲ್ಲಿ ಹೇಳುತ್ತಾರೆ ನಮಗೆ ಗುರುಗಳು ಸಿಕ್ಕು, ಅವರು ನಮ್ಮ ಮೇಲೆ ಅನುಗ್ರಹ ಮಾಡಿ, ಅವರ ಅನುಗ್ರಹ ಪೂರ್ವಕ ನಾವು ಇಡೀ ಜೀವನವನ್ನ ಸಾಧನ ಚೆನ್ನಾಗಿ ಮಾಡಬೇಕಾದರೆ ದೊಡ್ಡವರಾದ ಮಹಾನುಭಾವರು ವಾಯುದೇವರ ಕೃಪಾ ಬೇಕು ಅಂತ ಹೇಳುತ್ತಾರೆ. ಇಲ್ಲಿ ಚಿಕ್ಕ ಗುರುಗಳಿಂದ ದೊಡ್ಡವರಾದ ವಾಯುದೇವರ ಅನುಗ್ರಹ ಸಂಪಾದನೆ ಮಾಡೋದು, ಮೊದಲೇ ವಾಯುದೇವರ ಅನುಗ್ರಹ ಬರುತ್ತೋ ಅಂತ ಹೇಳಿದರೆ ಅರಣ್ಯಕಾಚಾರ್ಯರು ಬೀಜ ಮೊದಲು ಗಿಡ ವೃಕ್ಷ ಮೊದಲು ಅಂತ ಆ ನ್ಯಾಯಕ್ಕೆ ಹೇಳ್ತಾರೆ ಉತ್ತರ. ಅನೇಕ ಕೋಟಿ ಕೋಟಿ ಜನ್ಮಗಳು ಕಳೆದ ಮೇಲೆ ಜೀವಿಗೆ ದೇವರ ಕುರಿತಾದ ಚಿಂತನೆ, ಭಗವಂತನನ್ನ ಪಡೆಯಬೇಕು, ಅವನ ಅನುಗ್ರಹ ಪಡೆಯಬೇಕು, ಮೋಕ್ಷದ ಆಸೆ ಒಂದು ಜನ್ಮದಲ್ಲಿ ಬರುತ್ತಂತೆ ತೀವ್ರವಾಗಿ. ಅದು ಯಾರ ಅನುಗ್ರಹದಿಂದ ಅಂದರೆ ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರ ಅನುಗ್ರಹದಿಂದ ಆ ಜೀವಿಗೆ ಪುರುಷಾರ್ಥದ ಅಂದರೆ ಭಗವಂತನ ಚಿಂತನ ಮಾಡಬೇಕು, ಅವನ ಪಡೆಯಬೇಕು ಎಂಬ ಆಸೆ ಹುಟ್ಟುತ್ತಂತೆ. ಆಸೆ ಹುಟ್ಟಿದಾಗ ವಾಯುದೇವರ ಕೃಪಾದಿಂದಲೇನೆ ಇವನಿಗೆ ಗುರುಗಳು ಸಿಗುತ್ತಾರೆ, ಇವನಿಗೆ ತಕ್ಕ ಗುರುಗಳು ಸಿಗುತ್ತಾರೆ, ಅವರಿಂದ ಉಪದೇಶ ಹಾಗೆ 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 ಮೇಲಕ್ಕೆ ಬರ್ತಾ. ಹಾಗಾದರೆ ಮೇನ್ ಡಿಪಾರ್ಟ್ಮೆಂಟ್ ಯಾವುದು? ನಮಗೆ ಭಗವಂತನ ಬಗ್ಗೆ ಆಸೆ ಹುಟ್ಟಬೇಕಾದರೂ, ಒಳ್ಳೆ ಸಾಧನೆ ಮಾಡಬೇಕಾದರೂ, ಒಳ್ಳೆ ಗುರುಗಳು ಸಿಗಬೇಕಾದರೂ, ಚೆನ್ನಾಗಿರಬೇಕಾದರೂ ವಾಯುದೇವರ ಕರುಣೆ ಅತ್ಯಂತ ಅವಶ್ಯಕ, ಇಲ್ಲದಿದ್ದರೆ ಸಾಧ್ಯವಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ರಾಯರು ಪ್ರಾತಃ ಸಂಕಲ್ಪ ಗದ್ದದಲ್ಲಿ ಪರಿಚಯ ಮಾಡುತ್ತಾರೆ ವಾಯುದೇವರು ಎಂಥ ವ್ಯಾಪಾರ ಮಾಡುತ್ತಾರೆ. ಎಲ್ಲಾ ಜೀವರಾಶಿಗಳಲ್ಲಿದ್ದು ಶ್ವಾಸ ಕಾರ್ಯವನ್ನ ಮಾಡಿಸೋದವರೇ, ಅಪರೂಪವಾಗಿ ಎಲ್ಲರನ್ನ ಸಲಹೋದವರೇ. ನಾವು ಮಾಡಿದ ಕರ್ಮಗಳಿಗೆ ನಮಗೇ ಮನಸ್ಸು ಕರಗಲ್ಲ, ಆ ಥರ ನಮ್ಮ ಅನುಷ್ಠಾನ ಇರುತ್ತೆ. ಅಂಥ ನಮ್ಮನ್ನ ದೇವರ ಮುಂದೆ ಹಾಕಿ ದೂನಂ ದೀನಂ ಏನಂ ಉದ್ಧಾರ ಇತಿ ವಿಜ್ಞಾಪನ ಕರ್ತೃಣ. ಅಯ್ಯ ದೀನ ಇವ ಅಂದರೆ ಏನೂ ಗೊತ್ತಿಲ್ಲದವ, ತನಗೇನು ಬೇಕು ಇವನಿಗೆ ಗೊತ್ತಿಲ್ಲ, ಒದ್ದಾಡ್ತಾ ಇದ್ದಾನೆ, ಇಂಥವನನ್ನ ನೀನು ಉದ್ಧಾರ ಮಾಡುವಂತ ನಮ್ಮ ಬಗ್ಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ಮಹಾಕರುಣಿಗಳು ವಾಯುದೇವ. ಇಷ್ಟು ನಮಗೆ ಪರಿಚಯ ಶಾಸ್ತ್ರದಲ್ಲಿ ಸಿಗುತ್ತೆ. ಅದಕ್ಕೆ ನಾವು ವಾಯುದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡುತ್ತಾ ಇರ್ತೇವೆ, ಹೇ ಸ್ವಾಮಿ ನಿಮ್ಮ ಅನುಗ್ರಹ ಬೇಕು ಬೇಕು. ಅವರನ್ನ ಕೇಳೋದಿಷ್ಟೇ ಅಲ್ವಾ, ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜ ನಿಶ್ಚಲಾಂ ಸತ್ ಗುಣ ಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಬೇಗ ಕೊಡಿ, ತಡ ಮಾಡಬೇಡಿ. ನೋಡಿ, ಗೋವಿಂದೇ ದೇಹಭಕ್ತಿ ಮುಂದೆ ಕೇಳಿದ್ರು, ಕೊನೆಗೆ ಅವರಲ್ಲಿ ಬೇಡುವ ಭವತಿ ಚ ನಿಮ್ಮಲ್ಲೂ ಕೊಡಿ. ಅಂದರೆ ನಿಮ್ಮಲ್ಲಿ ಎಷ್ಟು ಭಕ್ತಿ ಇದೋ ಅದಕ್ಕಿಂತ ಜಾಸ್ತಿ ಭಗವಂತನಲ್ಲಿ ಬೇಕು. ಭಗವಂತನಲ್ಲಿ ಎಷ್ಟಿದೋ ಅಷ್ಟು ನಿಮ್ಮಲ್ಲಿ ಇರಬಾರದು. ಅದು ವಾಯುದೇವರೇ ಒಪ್ಪಲ್ಲ. ಹೌದಾನೆ, ನಮ್ಮ ಗಮ್ಯ ಭಗವಂತ, ತೋರುವವರು ಇವರು ಗುರುಗಳು. ಆದ್ದರಿಂದ ದಾರಿ ತೋರಿದವರು ಅಂತ ಅವರ ಬಗ್ಗೆ ಕೃತಜ್ಞತ, ಹಾಗೆ ಭಗವಂತನ ಬಗ್ಗೆ ವಿಶೇಷವಾದಂಥ ಭಕ್ತಿ. ಇಷ್ಟು ನಡೆಯುವಾಗ ಭಗವಂತನ ಚಿಂತನೆಯನ್ನು ಕೊಟ್ಟ ವಾಯುದೇವರು, ವೇದವ್ಯಾಸರೇ ಕೊಟ್ಟ ಬ್ರಹ್ಮಸೂತ್ರಗಳಿಗೆ ಅಪಾರ್ಥ ಎಲ್ಲರೂ ಮಾಡುತ್ತಾ ಇದ್ದರೆ ಅದನ್ನು ಕಡಿದು ಕುಭಾಷ್ಯಗಳನ್ನು ಮುರಿದು ಅದ್ಭುತವಾದ ತತ್ವಜ್ಞಾನ ನಮಗೆ ಕೊಟ್ಟರು ಮಧ್ವರಾಯರು. ಅದು ನಮ್ಮವರಿಗೂ ಬರುವಾಗ ನೋಡಿ, ದೈತ್ಯರ ಹಾವಳಿ ತುಂಬಾ 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 ಮೊದಲಿಂದಲೂ ಇದೆ. ರಾಮಾವತಾರದಲ್ಲೂ ಬಂದರೂ ಆಂಜನೇಯನಾಗಿ ಸದಬಡದ, ನಂತರ ಭೀಮಾವತಾರದಲ್ಲಿ ಬಂದರೂ ಅಲ್ಲೂ ಪೆಟ್ಟು ತಿಂದರು. ಹೀಗಾದರೆ ಸಾಲದು. ನಾವು ಕ್ಷತ್ರಿಯರಾಗಿ ಬಂದರೆ ಹೊಡಿತಾ ಇದ್ದಾರೆ, ಬ್ರಾಹ್ಮಣರಾಗಿ ಬಂದರೆ ಹೊಡೆಯುವ ಅವಕಾಶ ಇಲ್ಲ, ನಮ್ಮನ್ನು ಪೆಟ್ಟಿಗೆ ಬೀಳಲ್ಲ. ಯಾಕಂದ್ರೆ ಬ್ರಾಹ್ಮಣ ಎಂಥ ತಪ್ಪು ಮಾಡಿದರೂ ಹೊಡೆಯಬಾರದು ಎಂಬ ರೂಲ್ ಇದೆ. ಅವನು ಎಂಥ ದ್ರೋಹ ಮಾಡಿದರೂ ಸರಿ, ಅವನಿಗೆ ದೈಹಿಕ ಶಿಕ್ಷೆ ಇಲ್ಲ ಅಂತ ಶಾಸ್ತ್ರವೇ ಹೇಳುತ್ತೆ. ಆದ್ದರಿಂದ ನಾವು ಬ್ರಾಹ್ಮಣ ರೂಪದಿಂದ ಬಂದರೆ ನಮಗಿನ್ನ ಶಿಕ್ಷೆ ಇರಲ್ಲ, ಇವರು ಹೊಡೆಯಲ್ಲ ಅಂತ ಇವರು ಬ್ರಾಹ್ಮಣ ರೂಪದಿಂದ ಬಂದು ಇಡೀ ವೇದವ್ಯಾಸರ ತತ್ವಗಳಿಗೆ ವಿರುದ್ಧವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಅಲ್ಲ, ವೇದವ್ಯಾಸರ ತತ್ವಗಳಿಗೆ ವಿರುದ್ಧವಾಗಿ ಮಾತಾಡಿದ್ರು ಅಂತ ನೀವು ಅವ್ರನ್ನ ಬೈಯೋದು ಸರಿಯಾ? ಅದ್ವೈತಿಗಳನ್ನ ಎಲ್ಲರನ್ನ ಅವರು ಸರಿಯಾಗಿ ಮಾತಾಡಿರಬಹುದಲ್ಲ, ನೀವು ಅಪಾರ್ಥ ಮಾಡಿಕೊಂಡು ಅವ್ರನ್ನ ಬೈದ್ರೆ. ಅದಕ್ಕೆ ಹೇಳ್ತಾರೆ, ಅದು ನಾವಲ್ಲ ಅವರೇ ಹೇಳ್ತಾರೆ, ನಾವು ಹಳ್ಳ ಹೇಳೋದು ಅವರೇ ಹೇಳ್ತಾರೆ. ಶಂಕರ ವಿಜಯ ಅಂತವ್ರದ್ದು ಬರುತ್ತೆ, ಅದರಲ್ಲಿ ಅವರೇ ಹೇಳಿಕೊಳ್ತಾರೆ ನಾವು ವೇದವ್ಯಾಸರಿಗೆ ವಿರುದ್ಧವಾದ್ದೇ ಬರೆದಿದ್ದೇವೆ. ಹೌದಾ ಅಂದ್ರೆ ಹೇಳ್ತಾರೆ, ಅಂದ್ರೆ ಅದು ದೊಡ್ಡಸ್ತಿಗೆ ತರ ಹೇಳ್ಕೊಳ್ತಾರ. ವೇದವ್ಯಾಸ ದೇವರು ಶಂಕರಾಚಾರ್ಯ ಹತ್ರ ಬಂದ್ರಂತೆ. ಬಂದಾಗ ಶಂಕರಾಚಾರ್ಯ ಕೇಳಿದ್ರಂತೆ, ಅಲ್ಲಯ್ಯ ನಾನು ಬರೆದಂತಹ ಬ್ರಹ್ಮಸೂತ್ರಗಳಿಗೆ ವಿರುದ್ಧ ಅರ್ಥ ಬರೀತಾ ಇದೆಯಲ್ಲ, ಇದು ನಾನಲ್ಲ ಅವರೇ ಹೇಳ್ತಾರೆ ಶಂಕರ ವಿಜಯದಲ್ಲಿ. ಅವಾಗ ಶಂಕರಾಚಾರ್ಯ ಹೇಳಿದ್ರಂತೆ, ಅಲ್ಲ ನೀವು ಬರೆದ ಸೂತ್ರಗಳಿಗೆ ನಿಮಗೆ ಅರ್ಥ ಗೊತ್ತಿಲ್ಲ, ಅದಕ್ಕೆ ನಾನು ಬೇರೆ ಅರ್ಥ ಬರೀತಾ ಇದ್ದೀನಿ. ಒಟ್ಟಾರ ತಾತ್ಪರ್ಯ ಏನು, ವೇದವ್ಯಾಸರಿಗೆ ಸಮ್ಮತವಲ್ಲದ ಅರ್ಥ ಬರೆದದ್ದು ಅಂತ ಅವರೇ ಚೆನ್ನಾಗಿ ಬರ್ಕೊಂಡ್ರು. ಅದೇ ಮಧ್ವರಾಯರಂದ್ರು, ಅವರು ಮಧ್ವರಾಯರು ಹೇಳಿದ್ದೇನು, ಇಲ್ಲದ್ದೇನು ಹೇಳಿಲ್ಲ, ಇದ್ದದ್ದನ್ನೇ ಹೇಳಿ ಮುಗಿಸಿದ್ರು. ನೀವು ಹೇಳಿದ್ದೇ ನಾನು ಹೇಳ್ತಾ ಇದ್ದೇನೆ. ವಿದ್ಯಾಮಾನ್ಯರು ಒಂದು ಸಭೆಯಲ್ಲಿ ಎಲ್ಲ ಅದ್ವೈತಿಗಳೇ ಪೂರ್ಣ, ಒಂದು ಪಿಳ್ಳೆ ಮಾಧ್ವರಿಲ್ಲ, ಎಲ್ಲ ಅದ್ವೈತಿಗಳೇ ಸಭೆಯಲ್ಲಿ ವಿದ್ಯಾಮಾನ್ಯರನ್ನು ಕರೆದಿದ್ದಾರೆ, ಅವರ ಸ್ವಾಮಿಗಳು ಎಲ್ಲರೂ ಕರೆದಿದ್ದಾರೆ. ಕರೆದಿದ್ರೆ ಇಡೀ ಸಭೆಯಲ್ಲಿ ಈ ಮಾತು ಹೇಳಿದ್ರು, ನಿಮ್ಮ ಶಂಕರಾಚಾರ್ಯರು ಮಣಿಮಂತ ಎಂಬ ದೈತ್ಯ ಅಂದ್ರು. ಏನಾಗ್ಬೇಕು ಪರಿಸ್ಥಿತಿ, ಇಡೀ ಎಲ್ಲ ಅವರೇ ಕೂತಿದ್ದಾರೆ, ಇನ್ನು ಹೊಡೆಯೋದೊಂದೇ ಕಡಿಮೆ, ಎಲ್ಲರೂ ಆಗ್ರಹದಿಂದ ಬರ್ತಾ ಇದ್ದಾರೆ. ಅವಾಗ ಸ್ವಾಮಿಗಳು ಹೇಳಿದ್ರಂತೆ, ನಾನು ಹೇಳಿದ ಸುಳ್ಳು ಅಂತಾದರೆ ನೀವು ಹೊಡೆಯಬಹುದು, ನಾನು ಹೇಳಲಿಕ್ಕೆ ಬಿಡಿ. ಅಲ್ಲಲ್ಲಿ ಸ್ವಾಮಿಗಳಿದ್ರು, ಅವರು ಸ್ವಾಮಿಗಳು ಇದ್ರು, ಅವ್ರ ಪೈಕಿ ಅವರು ಬಂದ್ರು ವಾದಕ್ಕೆ, ಹೇಗೆ ಹೇಳಿದ್ದೀರಾ, ನೀವು ಹೇಳೋದೇನು, ಜಗತ್ತು ಸತ್ಯ, ಜಗತ್ತು ಸುಳ್ಳು, ಬ್ರಹ್ಮನೊಬ್ಬನೇ ಸತ್ಯ. ಹೌದಾ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮ ಇವ ನಾಪರ. ಈಗ ದೇವರಿದ್ದಾರೆ, ಬ್ರಹ್ಮ ಇದ್ದಾನೆ, ಜೀವ ಇದ್ದಾನೆ, ಬ್ರಹ್ಮ ಜೀವ ಒಂದೇನೋ ಬೇರೇನೋ ಒಂದೇ ಅಂತ ಹೇಳಿದರು. ಆವಾಗ ಮೂರು ಜನರು ತೋರಿಸಿದ್ರು, ಇವರು ಬ್ರಹ್ಮ ಒಂದೇ, ಅವರು ಬ್ರಹ್ಮ ಒಂದೇ, ಅವರು ಬ್ರಹ್ಮ ಒಂದೇ, ಮತ್ತೆ ಈ ಮೂರು ಜನ ಒಂದೇ ಅಲ್ವೋ? ಹೌದು. ಅರ್ಥ ಆಯ್ತಾ? ಆಗಿಲ್ಲ. ಎ ಈಸ್ ಈಕ್ವಲ್ ಟು ಸಿ, ಬಿ ಈಸ್ ಈಕ್ವಲ್ ಟು ಸಿ, ಡಿ ಈಸ್ ಈಕ್ವಲ್ ಟು ಸಿ ಅವಾಗ ಏನಾಗುತ್ತೆ, ಎ ಈಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು ಡಿ ಅಂತ ಆಗುತ್ತಾ ಇಲ್ವಾ? ನೀವೆಲ್ಲ ನೋಡಿ, ನೀವೆಲ್ಲ ಇದ್ದೀರಾ, ನೀವು ಅವರು ಒಂದೇ, ಅವರು ಅವರು ಒಂದೇ, ಅವರು ಅವರು ಒಂದೇ, ಮತ್ತೆ ನೀವೆಲ್ಲ ಒಂದೇ ಆಗಲ್ವಾ? ಹಾಗಾದರೆ ಆಯ್ತಲ್ವಾ. ಅದೇ ಅಂದ್ರು, ಅರ್ಥ ಆಗಿಲ್ಲ ಅಂದ್ರು. ಏನಿಲ್ಲಯ್ಯ, ಇವಾಗ ದೇವರಿದ್ದಾರೆ, ನಿಮ್ಮ ಪ್ರಕಾರ ಬ್ರಹ್ಮ ಇದ್ದಾನೆ, ಆ ಬ್ರಹ್ಮ ನಿಮ್ಮ ಶಂಕರಾಚಾರ್ಯ, ಒಂದೇ ಅಲ್ವಾ? ಒಂದೇ. ಮಣಿಮಂತ ದೈತ್ಯ ಇದ್ದಾನೆ ಅಂತ ಒಪ್ತಿರೋ ಇಲ್ವೋ? ಹೌದು. ಆ ಮಣಿಮಂತ ಬ್ರಹ್ಮ ಜೀವ ಹೌದೋ ಅಲ್ವೋ? ಹೌದು. ಜೀವ ಬ್ರಹ್ಮ ಒಂದೇ ಅಲ್ವೋ? ಹೌದು. ಹಾಗಾದ್ರೆ ನಿಮ್ಮ ಬ್ರಹ್ಮ ಮಣಿಮಂತ ಒಂದೇ ಅಲ್ವೋ? ಹೌದು. ಮತ್ತೆ ಮಣಿ ಜೀವ ಜೀವ ಒಂದೇ, ಇಬ್ಬರು ಒಂದೇ ಅಂತ ಹೇಳಿದಾಗ ನಿಮ್ ಶಂಕರಾಚಾರ್ಯ ಮಣಿಮಂತ ಒಂದೇ ಅಂದ್ರೆ ತಪ್ಪಲ್ಲಿ ಅಂದ್ರೆ ಹೋಗಿ ಇಡೀ ಸಭೆ ಬಾಯಿ ಮುಚ್ಚಿಕೊಂಡು ಕೂತಿದ್ದು, ಏನು ಹೇಳಲಿಕ್ಕಿಲ್ಲ. ಅಂದ್ರೆ ಅವರ ಶಾಸ್ತ್ರ ಎಂಥದ್ದು, ಶಾಸ್ತ್ರ ಅಂತ ಕರಿಬಾರ್ದು, ತಪ್ಪಾದ ತಿಳುವಳಿಕೆ, ಅವರ ಕಾಲಿಗೆ ಹಗ್ಗ ಹಾಕುವಂತಹ ಅರ್ಥ. ಸರಿ, ಇಂಥದ್ದನ್ನೆಲ್ಲ ಸೃಷ್ಟಿ ಮಾಡಿ ಇನ್ನೊಂದು ಮಾತು ಹೇಳಿಬಿಡ್ತೀನಿ. ಇನ್ನೊಬ್ರು ಬಂದರು ಇಲ್ಲೇ ಬೆಂಗಳೂರಲ್ಲಿ, ರಾಗಿ ಗುಡ್ಡ ಅಂತ ನೋಡಿದಿರಾ, ಅಲ್ಲೆಲ್ಲ ಪ್ರವಚನ ಆಗ್ತಾ ಇರತ್ತೆ, ಎಲ್ಲ ಕಾಂಗ್ರೆಸ್ ಎಲ್ಲ ಬರ್ತಾರೆ, ಬರೀ ಮಾಧ್ಯಮರು ಅಂತಲ್ಲ ಎಲ್ಲರೂ ಬರ್ತಾರೆ, ಮ್ಯಾಕ್ಸಿಮಮ್ ಅವರೇ ಇರ್ತಾರೆ, 80% ಅದ್ವೈತಿಗಳೇ ಬರ್ತಾರೆ, ಸ್ಮಾರ್ಟರೇ ಬರ್ತಾರೆ ಅಲ್ಲಿ. ಅದರಲ್ಲಿ ಅವರು ಕೂತ್ಕೊಂಡು ಒಂದೇ ಒಂದು ಮಾತು ಹೇಳಿದರು, ನಿಮ್ಮ ಶಂಕರಾಚಾರ್ಯ ಹೇಳಿದ್ದೆಲ್ಲ ಬೋಗಸ್ ಅಂದರು. ಇದೇ ಶಬ್ದ, ನಿಮ್ಮ ಶಂಕರಾಚಾರ್ಯರು ಹೇಳಿದ್ದೆಲ್ಲ ಬೋಗಸ್ ಸ್ಟೇಟ್ಮೆಂಟ್ ಅಂದರು. ಅವರಿಗೆಲ್ಲ ಹೊಟ್ಟೆ ಹುರಿದೋಯಿತ್ತು, ಶಂಕರಾಚಾರ್ಯ ಹೇಳಿದ್ದು ಬೋಗಸ್ ಸ್ಟೇಟ್ಮೆಂಟಾ? ನಾನೇ ಅಲ್ಲ, ನೀವೇ ಹೇಳಿದ್ದು, ನಾವೆಲ್ಲ ಹೇಳಿದ್ವಿ. ನೋಡಯ್ಯ, ನಿಮ್ಮ ಪ್ರಕಾರ ಬ್ರಹ್ಮ ಸತ್ಯ, ಮಿಕ್ಕದ್ದೆಲ್ಲ ಸುಳ್ಳು. ಹೌದೋ ಅಲ್ವ? ಅದರಲ್ಲಿ ಶಂಕರಾಚಾರ್ಯ ಹೇಳಿದ ಶಾಸ್ತ್ರ ಏನಿದೆಯಲ್ಲ, ಅದು ದೇವರೇನೋ, ದೇವರಕ್ಕಿಂತ ಬೇರೇನೋ, ದೇವರಕ್ಕಿಂತ ಬೇರೆ. ಹಾಗಾದ್ರೆ ನಿಮ್ ಪ್ರಕಾರ ದೇವರಕ್ಕಿಂತ ಬೇರೆ ಆದ್ದಲ್ಲ ಸುಳ್ಳಾದಾಗ ನಿಮ್ ಶಾಸ್ತ್ರವು ಸುಳ್ಳಾಗಿತ್ತಲ್ಲ. ಶಂಕರಾಚಾರ್ಯ ಸುಳ್ಳೇ ಹೇಳಿದ್ರು, ಸುಳ್ಳನ್ನ ಆಂಗ್ಲದಲ್ಲಿ ಬೋಗಸ್ ಅಂತ ಹೇಳ್ತಾರೆ, ನಿಮ್ ಶಂಕರಾಚಾರ್ಯ ಹೇಳಿದ್ದಲ್ಲ ಬೋಗಸ್ ಸ್ಟೇಟ್ಮೆಂಟ್. ಬಾಯಿ ಮುಚ್ಚಿಕೊಂಡು ಹೋದ್ರು ಆಚರಣೆ. ಅಂದ್ರೆ ಬ್ರಾಹ್ಮಣ ರೂಪದಲ್ಲಿ ಆಚಾರ ಶಾಸ್ತ್ರ ಏನು ಸತ್ಶಾಸ್ತ್ರವನ್ನ ಕದಡಲಿಕ್ಕೆ ಬಂದರೆ ನಮ್ಮವರು ಪೆಟ್ಟು ಹಾಕ್ತಾ 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 ಅವರನ್ನ ಓಡಿಸಿದ್ರು. ಇಷ್ಟವರೆಗೆ ಚೆನ್ನಾಗಿದೆ. ಅದಾದ ಮೇಲೆ ಅವರೆಲ್ಲ ಗ್ರೂಪ್ ಇರುತ್ತಲ್ಲ, ಅವರೆಲ್ಲೋ ಇಲ್ಲ, ನಮ್ಮಲ್ಲೇ ಕೂತಿರ್ತಾರೆ. ಆಲ್ವೇಸ್ ಅಲೈವ್, ಲೈವ್ ಟರ್ಮಿನಲ್ ತರ. ಅಲ್ಲಿ ಕೃಷ್ಣಾವತಾರದಲ್ಲಿ, ರಾಮಾವತಾರದಲ್ಲಿ ಏನೇನು ಯಾರ್ಯಾರು ದೈತ್ಯರು ಸತ್ತಿದ್ದಾರೆ ಎಲ್ಲರೂ ನಮ್ಮೊಳಗೆ ಕೂತಿದ್ದಾರೆ. ದೇವರೇ ಹೋಗಿ ಎಂದು ಹೇಳಿದ್ದಾರೆ. ಭಗವಂತನ ವಾಯುದೇವರ ಪಾದ ಹಿಡಿದವ ಏನೂ ಕೆಲಸ ಮಾಡದೆ ಸಪ್ಪೆಯಾಗಿ ಬಿದ್ದಿರ್ತಾರೆ, ಇಲ್ಲ ಫುಲ್ ಆಕ್ಟಿವ್ ಆಗಿರ್ತಾರೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಇವರೆಲ್ಲ ಸೇರಿದರಂತೆ ದೈತ್ಯರೆಲ್ಲ ಸೇರಿ ಗುಂಪಾಗಿ ಆಲೋಚನೆ ಮಾಡಿ, ನಾವು ಪ್ರತ್ಯಕ್ಷವಾಗಿ ಹೋದರೆ ತಾನೇ, ಇಷ್ಟು ಕಾಲ ಇವರಿಗೆ ವಿರೋಧ ಮಾಡಿದ್ರು, ವಾಯುದೇವರಿಗೆ ನೋವು ಕೊಡಬೇಕು ಅಂತ ನೋಡಿದ್ರು, ಆಗ್ತಾ ಇಲ್ಲ, ಇವಾಗ ಇನ್ನೊಂದು ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಮಾಡಿದ್ರಂತೆ. ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ? ಇವರಿಷ್ಟು ಕಷ್ಟಪಟ್ಟು ನಾವು ಆ ಶಾಸ್ತ್ರವನ್ನು ಕೆಡಿಸಲಿಕ್ಕೆ ಹೋದರೆ ಬಂದು ಕಡೆದು ಅದನ್ನು ಸರಿ ಮಾಡಿದ್ರಲ್ಲ, ಈ ಸರಿ ಮಾಡಿದ ಶಾಸ್ತ್ರ ಜನರ ತಲೆಗೆ ಹೋಗ್ಬೇಕು ಅಂತ ತಾನೇ ವಾಯುದೇವರು ಬಂದದ್ದು. ಅವರ ತಲೆಗೆ ಹೋಗದಂತೆ ಮಾಡಿಬಿಟ್ರೆ ಆಯ್ತಲ್ಲ, ನಾವಿವಾಗ ಹೊರಗೆ ಬರೋದೇ ಬೇಡ, ಒಳಗೇ ಎಲ್ಲರೂ ಕೂಡೋಣ, ಒಳಗೇ ಕೂತು ಎಲ್ಲರ ತಲೆಯಲ್ಲಿ ಆಚಾರರ ಶಾಸ್ತ್ರ ಏನು ಎಲ್ಲ ಪ್ರವಚನ ಕೇಳಿದಂತೆ ಇರಬೇಕು, ಎಲ್ಲ ಮಾಡಿದಂತೆ ಇರಬೇಕು. ನೋಡಿ ಪ್ರವಚನಕ್ಕೆ ಬರ್ತೇವೆ, ದೂರದಿಂದ ಪಾಪ ಪ್ರವಚನಕ್ಕೆ ಬರ್ತೇವೆ, ಬಂದ ಮೇಲೆ ಪ್ರವಚನ ಕೂತ ಕೂಡಲೇ ಚೂರು ಜೊಂಪು ಶುರುವಾಗುತ್ತೆ ಅಲ್ವಾ? ಪ್ರವಚನ ಮುಗಿದ ಮೇಲೆ ಮುಗಿಯುತ್ತದೆ. ಅಂದ್ರೆ ಕಲಿ ಈ ಕಲಿಕಾಲದಲ್ಲಿ ಇಷ್ಟು ಜನಕ್ಕೆ ಪ್ರವಚನಕ್ಕೆ ಹೋಗ್ಲಿಕ್ಕೆ ಹೇಗೆ ಬಿಡ್ತಾ ಇದ್ದಾನೆ? ಅವನು ಬಹಳ ಇಂಟೆಲಿಜೆಂಟ್. ಅವನು ಏನ್ ಮಾಡ್ತಾನೆ, ಇಲ್ಲಿ ಕರ್ಕೊಂಡು ಬಂದು ಕೂಡಿಸಿ ಚೂರು ಜೊಂಪಿನ ರೂಪದಲ್ಲಿ ಬರ್ತಾನೆ. ನಮ್ ಕೆಲಸನೂ ಆಯಿತು, ಅವನ ಕೆಲಸನೂ ಆಯಿತು, ನಮ್ಗೆ ಪ್ರವಚನಕ್ಕೆ ಬರೋದೇ ಕೆಲಸ, ಬಂದ್ಮೇಲೆ ಕೇಳಬೇಕು ಅಂತ ಕಂಪಲ್ಷನ್ ಏನಿಲ್ಲ ಅಲ್ವಾ? ಅವನಿಗೂ ಅಷ್ಟೇ, ಕರ್ಕೊಂಡು ಬರ್ತಾನೆ, ಇಲ್ಲೇ ಹಾಳು ಮಾಡಿ ಹೋಗ್ತಾನೆ, ಅವನು ಖುಷಿ ನಾವು ಖುಷಿ. ಏನು ಕಲಿಕಾಲದಲ್ಲಿ ವಿಜೃಂಭಣೆ, ಏನು ಕೃತಯುಗದಂತೆ ನಡೀತಾ ಇದೆ ಅಂತ ನಮ್ ಕೀರ್ತಿ. ಆ ಥರ ಅವರೇನು ಮಾಡಿದ್ರು, ಆಚಾರದ ಸತ್ಶಾಸ್ತ್ರ ಓದ್ಲಿ ಬೇಕಾದಷ್ಟು. ಇವರು ಪೂರ್ಣ ಇಡೀ ಸುಧಾ ಬಾಯಿಪಾಠ ಬಂದಿರಬೇಕು ಅವರಿಗೆ, ನಾವೇ ಹೇಳ್ಕೊಡೋಣ ಅವರಿಗೆ, ಅವ್ರು ಅಂದ್ಕೊಂಡಿದ್ರು, ನಾವೇ ಕೂತು ಹೇಳ್ಕೊಡೋಣ ಎಲ್ಲರಿಗೂ, ಸುಧಾನೂ ಬಾಯಿಪಾಠ ಬಂದಿರಬೇಕು, ಎಲ್ಲಾ ಟೀಕಾ ಟಿಪ್ಪಣಿ ಬಂದಿರಬೇಕು, ಅನುಷ್ಠಾನಕ್ಕೆ ಮಾತ್ರ ಬರಬಾರದು. ಅನುಷ್ಠಾನಕ್ಕೆ ಮಾತ್ರ ಬರಬಾರದು. ಹಾಗೆ ಮಾಡಿದ್ರಾಯ್ತಲ್ಲ, ಈಗ ಕೈಯಲ್ಲಿ ಅನ್ನ ಹಾಕೋವರೆಗೆ ಮಾಡ್ತಾ ಇದ್ದಾರೆ ಎಲ್ಲ. ಅದೇ ತೆಗೆದುಬಿಟ್ರೆ ಮುಗಿದೋಯ್ತು, ಕೈಯಲ್ಲಿ ಬಂದದ್ದು ಬಾಯಿಗೆ ಬರದಂಗೆ ಮಾಡಿದ್ರೆ ಸಾಕು. ಇಷ್ಟಂದುಕೊಂಡು ಎಲ್ಲರೂ ಕೂಡ ಆಚಾರ ಸಚ್ಛಾಸ್ತ್ರ ಅನುಭವಕ್ಕೆ ಬಾರದಂತೆ ಮಾಡುವಾಗ ಈ ಕಲ್ಯಾದಿ ದೈತ್ಯರ ಕಾಟವನ್ನ ತಡೆಯಲಿಕ್ಕಾಗಿ ಅಲ್ಲಿ ಒಂದು ಬಂತು. ಏನದು? ಕಲಿಯುಗದಲ್ಲಿ ಸಾಧನೆಗೆ ಅಭಿಮಾನಿಗಳಾದವರು, ಸಾಧಕರಾದಂಥ ಜ್ಞಾನಿಗಳು ಯಾರು, ಜೀವರಿಂದ ಸಾಧನ ಮಾಡಿಸುವಂತಹ ಸಾಧಕೋತ್ತಮರು ಅಂತ ಕರೀತಾರೆ, ಅವರನ್ನು ವಾಯುದೇವರು ಅಂತ ಕರೆದರು. ಆದರೆ ಭಗವಂತ ಒಂದು ಪುರಾಣದಲ್ಲಿ ಬರುತ್ತೆ, ಕಲಿ ಕೇಳಿಕೊಂಡ, ನನ್ನ ಕಾಲದಲ್ಲಿ ಪ್ರಸಿದ್ಧರಾದ ಈ ದೇವತೆಗಳಿಂದ ನನಗೆ ತೊಂದರೆ ಬರಬಾರದು, ನನ್ನ ಯಾರು ಅವರು ಅಡ್ಡಿ ಮಾಡಬಾರದು ಡೈರೆಕ್ಟ್ ಆಗಿ ಬಂದು, ತಥಾಸ್ತು ಅಂದ ಭಗವಂತ. ವರ ಕೊಟ್ಟ ಸ್ವಾಮಿ, ಆ ವರ ಇಟ್ಟುಕೊಂಡ ಕಲಿ, ಯಾರೂ ಏನು ಮಾತಾಡ್ಲಿಕ್ಕಿಲ್ಲ, ಎಲ್ಲರ ತಲೆ ಕಟಿಸಲಿಕ್ಕೆ ಶುರು ಮಾಡಿದಾಗ, ಇದು ನಾನು ಕಥೆ ಹೇಳುತ್ತಾ ಇಲ್ಲ, ಪುರಾಣದ ವಾಕ್ಯಗಳು ಇವೆಲ್ಲ ಇವು. ಅವಾಗ ಹಯಗ್ರೀವ ನಾಮಕ ಭಗವಂತ ಸ್ವಾಮಿ ಏನು ಮಾಡಿದ, ಲಾತವ್ಯರನ್ನ ಕರೆದ. ಅವರು ಕೇಳಿದ್ದೇನು ವರ, ಪ್ರಸಿದ್ಧರಾದ ಈಗ ಪೋಸ್ಟಲ್ ಇರುವಂತ ಯಾರು ನಮ್ಮನ್ನ ಅಪೋಸ್ ಮಾಡಬಾರದು. ಅವಾಗ ಈಗ ಪೋಸ್ಟಲ್ ಇರೋ ಇಲ್ಲದೇ ಇರೋರು ಬೇಕಲ್ಲ, ಬಂದ್ರು ಯಾರು, ಲಾತವ್ಯರನ್ನ ಕರೆದ್ರು. ನೀನು ಹೋಗಿ ವಿಶೇಷವಾಗಿ ಹೊರಗೆ ಆಚಾರ್ಯರು ಏನೇನು ಕೆಲಸ ಮಾಡಿದ್ದಾರೆ ಅಂಥದ್ದೇ ಕೆಲಸಗಳನ್ನ ಮಾಡುತ್ತಾ ಬರಬೇಕು, ಅಂದರೆ ಅಪರೂಪವಾದ ನಿನ್ನ ಯೋಗ್ಯತೆಗೆ ತಕ್ಕಂತಹ ಕೆಲಸಗಳನ್ನೇ ಮಾಡಬೇಕು. ಅದರ ಜೊತೆಗೆ ಎಲ್ಲರ ಮನಸ್ಸಲ್ಲಿ ನಿಂತು ಅವರ ಸಾಧನೆಯನ್ನು ಮಾಡಿಸಬೇಕಯ್ಯ ಅಂತ ಹಯಗ್ರೀವ ದೇವರೇ ವಾದಿರಾಜರಿಗೆ ಅಧಿಕಾರವನ್ನು ಕೊಟ್ಟರು. ಹೌದಾ, ಇದೆಲ್ಲಿ ಹೇಳಿದ್ದಾರೆ ಅಂದರೆ ವಾದಿರಾಜ ಗುರು ಸಾರ್ವಭೌಮರು ತಾವು ರುಜುಗಳು ಅಂತ ಹೇಳತಕ್ಕಂಥ ಗ್ರಂಥ ಸ್ವಪ್ನದಲ್ಲಿ ಏಡಮೂಕ ಬ್ರಾಹ್ಮಣನಿಗೆ 12 ವರ್ಷಗಳ ಕಾಲ ಸ್ವಪ್ನದಲ್ಲೇ ಉಪದೇಶ ಕೊಟ್ರು, ಸ್ವಪ್ನದಲ್ಲೇ ಉಪದೇಶ ಕೊಟ್ರು. ಅದನ್ನು ಸ್ವಪ್ನ ವೃಂದಾವನಾಖ್ಯಾನ ಅಂತ ಹೇಳುತ್ತಾರೆ. ವಾದಿರಾಜರನ್ನ ವಾದಿರಾಜರ ಅನುಗ್ರಹದಿಂದ ವಾದಿರಾಜರನ್ನ ರುಜುಗಳು ಅಂತ ಒಪ್ಪುವಂಥವರೆಲ್ಲರೂ ಕೂಡ ಆ ಗ್ರಂಥ ಪರಮ ಪ್ರಮಾಣ ಅಂತ ತಲೆಯ ಮೇಲಿಟ್ಟು ಸ್ವೀಕಾರ ಮಾಡುವುದು ಶತಸಿದ್ಧವಾದಂಥ ವಿಚಾರ. ಅಂಥ ಕಾಲಕ್ಕೆ ಆ ಗ್ರಂಥದಲ್ಲೇ ವಾದಿರಾಜರು ಸ್ಪಷ್ಟ ಹೇಳುತ್ತಾರೆ, ಬ್ರಹ್ಮ ವಾಯುಚ, ಬ್ರಹ್ಮ ವಾಯುಗಳು ಇಬ್ಬರು ಕೂಡ ತಮ್ಮ ತಮ್ಮ ಸ್ವಾಧಿಕಾರ ತಮ್ಮ ಅಧಿಕಾರವನ್ನ ಕೊಟ್ಟರು. ಹೇಗೆ? ವಿನಾ ವಾಣಿಪತಿತ್ವಮ್ಮೆ ದತ್ತವಂತವು ಚ ಕಿಂಬದೇ, ನನಗೆ ಇಡೀ ಅಧಿಕಾರವನ್ನ ಕೊಟ್ರು. ಅಷ್ಟೇ ಅಲ್ಲ, ಮೈ ಬ್ರಹ್ಮ ಅಚ ವಾಯುಶ್ಚ ಅಂತ ಹೇಳುತ್ತಾರೆ. ವಾದಿರಾಜರು ಎಂಬ ಮೂರ್ತಿ ಬಂದರೆ 3 in 1, ಬ್ರಹ್ಮದೇವರು, ವಾಯುದೇವರು, ಲಾತವ್ಯರು, ಮೂವರು ಸೇರಿ ಬಂದ ಪ್ರತಿಮಾ ಅದು. ಆ ವಾದಿರಾಜರು ಹೇಳುತ್ತಾರೆ, ನಾನು ಈ ಪದದಲ್ಲಿ ಇದ್ದುಕೊಂಡು ಎಲ್ಲರಿಗೆ ಸಾಧನೆಯನ್ನು ಮಾಡಿಸಲಿಕ್ಕೆ ಬಂದಿದ್ದೇನೆ. ನಮ್ಮಲ್ಲಿ ನಮ್ಮ ಶರೀರದಲ್ಲಿ ಎಲ್ಲಾ ಬ್ರಹ್ಮಾಂಡದಲ್ಲಿರುವ ಎಲ್ಲಾ ಜೀವರಾಶಿಗಳ ಶರೀರದಲ್ಲಿ ವಾಯುದೇವರು ಹಂಸ ಮಂತ್ರವನ್ನ ಮಾಡಿಸ್ತಾ ಇದ್ದರೆ ಅದಕ್ಕೆ ಉತ್ತರ ಕೊಡ್ತಾರೆ ವಾದಿರಾಜರು ಆಖ್ಯಾನದಲ್ಲಿ. ಹಂಸೋ ಹಂಸ ರಹಸ್ಯ ಕೃತ, ನಾನು ಎಲ್ಲರ ಹೃದಯದಲ್ಲಿ ವಾಯುದೇವರ ಜೊತೆಗೆ ನಾನಿದ್ದು ಅವರ ಜೊತೆಗೇನೆ ಹಂಸ ಮಂತ್ರವನ್ನು ನಾನು ಮಾಡುತ್ತಾ ಇದ್ದೇನೆ ಅಷ್ಟ ಹೇಳುತ್ತಾರೆ. ವಾಯುದೇವರ ಜೊತೆಗೆ ಸಾಧನೆಗೆ ಅಭಿಮಾನಿಗಳಾಗಿ ಬಂದಂಥ ಅಪರೂಪದ ಮಹಾತ್ಮರೇ ನಮ್ಮ ವಾದ್ಯರಾದ ಗುರು ಸಾರ್ವಭೌಮರು. ಅವರು ಲಾತವ್ಯ ಚಕ್ರವರ್ತಿಗಳು. ಅಂಥ ಮಹಾನುಭಾವರನ್ನ ಆ ರೀತಿಯಾಗಿ ಸ್ಮರಣೆ ಮಾಡಿದಾಗ ಮಾತ್ರ ನಮಗೆ ವಿಶೇಷ ಫಲ ಪಡೆಯಲಿಕ್ಕೆ ಸಾಧ್ಯ. ಈಗ ನಾವು ವಾಯುದೇವರಿಗೆ, ಇವರ ಮಧ್ವರಾಜರಿಗೆ ನಮಸ್ಕಾರ ಮಾಡಿದ್ವಿ. ಅವಾಗ ಯಾರಾದರೂ, ನಾವು ಮಧ್ವರಾಜರಿಗೆ ದೊಡ್ಡವರು ಅಂತ ನಮಸ್ಕಾರ ಮಾಡ್ತೀವಿ, ಅಪರೋಕ್ಷ ಜ್ಞಾನಿಗಳು ಅಂತ ನಮಸ್ಕಾರ ಮಾಡ್ತೀವಿ, ಯಾರೋ ದೇವತೆಗಳು ಅಂತ ನಮಸ್ಕಾರ ಮಾಡ್ತೀವಿ, ವಾಯುದೇವರು ಅಂತ ನಾವು ಚಿಂತನೆ ಮಾಡಲ್ಲ ಅಂದರೆ ಒಪ್ತೀರಾ? ಇಷ್ಟು ಆಚಾರಶಾಸ್ತ್ರ ಒಪ್ತೀವಿ, ಅವರು ದೇವರ ಕಡೆ ಕರ್ಕೊಂಡು ಹೋಗ್ತಾರೆ ಅಂತ ಒಪ್ತೀವಿ, ಎಲ್ಲ ಒಪ್ಪೋಣಪ್ಪ. ಆದರೆ ಮಧ್ವರಾಯರನ್ನ ವಾಯುದೇವರಂತ ಒಪ್ಪಲ್ಲ ಅಂದ್ರೆ ನೀನು ಏನು ಒಪ್ಪಿದ್ರೂ ಉಪಯೋಗವಿಲ್ಲ ಅಂತ ಹೇಳ್ತೀರಾ? ಹಾಗೆ ವಾದಿರಾಜ ಗುರು ಸಾರ್ವಭೌಮರು ಅವರನ್ನ ನಾವು ದೊಡ್ಡವರು ಅಂತ ಒಪ್ಪೋಣ, ಅಪರೋಕ್ಷ ಜ್ಞಾನಿಗಳು ಅಂತ ಒಪ್ಪೋಣ, ಯಾರೋ ದೇವತೆಗಳು ಅಂತ ಒಪ್ಪೋಣ, ರುಜುಗಳು ಅಂತ ಒಪ್ಪಲ್ಲ ಅಂದ್ರೆ ಅದೇ ನಿಯಮ ಇಲ್ಲಿ ಬರ್ತಾ ಇದೆ. ಆವಾಗ ಸಂಶಯ, ಮಧ್ವರಾಯರು ತಾವೇ ವಾಯುದೇವರು ಅಂತ ಹೇಳಿಕೊಂಡ್ರು, ವಾದಿರಾಜರು ಹೇಳಲಿಲ್ಲ, ಮತ್ತೆ ಅದಕ್ಕುತ್ತರ ಏನು? ಅದಕ್ಕುತ್ತರ ಏನು ಅಂತ ಹೇಳಿದಾಗ ಅವರೇ ಸ್ಪಷ್ಟವಾಗಿ ವೃಂದಾವನಾಖ್ಯಾನದಲ್ಲಿ ಹೇಳಿದ್ದಾರೆ. ಬೇಡಪ್ಪ ಈ ಗೊಂದಲ ಬೇಡ, ನೀವು ಸ್ವಾಪ ವೃಂದಾವನಾಖ್ಯಾನ ಪ್ರಮಾಣ ಅನ್ನೋದು ನಾವು ಅಲ್ಲ ಅಂಬೋದು, ಈ ಗೊಂದಲ 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 ಶುರುವಾಗುತ್ತೆ. ಬೇಡವೇ ಬೇಡ, ಸಿಂಪಲ್ ಸೊಲ್ಯೂಷನ್ ಕೊಡಬಹುದಾ? ಒಂದು, ವಾದಿರಾಜರನ್ನ ರುಜುಗಳು ಅಂತ ಹೇಳುವವರು ಅಲ್ಲ ಅಂತ ಹೇಳುವವರು ಎರಡು ಪಂಗಡ, ಹೌದ್ ತಾನೆ? ಇಬ್ಬರೂ ಸೇರಿ ವಾದಿರಾಜರೊಬ್ರು ಇದ್ದಾರೆ ಅಂತ ಒಪ್ತಾರ? ಅವರೊಬ್ರು ಇದ್ದಾರೆ ಅಂತ ಒಪ್ತೀರಲ್ವಾ? ಇಬ್ಬರು ಸೇರಿ ಅವರನ್ನು ಅಪರೋಕ್ಷ ಜ್ಞಾನಿಗಳು ಅಂತ ಒಪ್ತೀರಲ್ವಾ? ವಾದಿರಾಜರನ್ನು ರುಜುಗಳು ಅಲ್ಲ ಅಂತಂದ್ರು ಕೂಡ ಅವರು ಅಪರೋಕ್ಷ ಜ್ಞಾನಿಗಳು ಅಂತ ಒಪ್ತೀರಾ? ಇನ್ನೊಂದು, ವೃಂದಾವನದಲ್ಲಿ ಇದ್ದಾರೆ ಅಂತ ಒಪ್ತೀರಾ? ಒಪ್ಪಿದ ಮೇಲೆ ಮೋಸ ಮಾಡಲ್ಲ ಅಂತ ಒಪ್ತೀರಾ? ವಾದಿರಾದರೂ ಯಾರನ್ನ ಮೋಸ ಮಾಡಲ್ಲ ಅಂತ ಒಪ್ತೀರಾ? ಹಾ, ಇನ್ನ ಅವರ ಹತ್ರ ಬಂದು ಅವರ ಸೇವಾ ಮಾಡುವ ಕಾಲಕ್ಕೆ ತಪ್ಪು ಮಾಡಿದರೆ ತಿದ್ದುತ್ತಾರೆ ಸಜ್ಜನರಿಗೆ ಅಂತ ಒಪ್ತೀರಾ? ಅಂತ ವಾದಿರಾದರ ಪಾದಕ್ಕೆ ಬೀಳೋಣ. ಹೌದು ಅನ್ನೋರ ಮಾತು ಕೇಳೋದು ಬೇಡ, ಅಲ್ಲ ಅನ್ನೋರ ಮಾತು ಕೇಳೋದು ಬೇಡ. ವಾದಿರಾದರ ಪಾದ ಹಿಡಿದ್ರೆ ನೀವು ಯಾರು ಸ್ವಾಮಿ ಅಂದ್ರೆ ಅವರೇ ಹೇಳ್ತಾರಲ್ಲ, ಕಂಡದ್ದಕ್ಕೆಲ್ಲ ಹೋಗಿ ಕೇಳುತ್ತೀವಿ. ಅದಕ್ಕೆಲ್ಲ ಸ್ವಪ್ನದಲ್ಲಿ ಬಂದು ಭೂತರಾಜರು ಬರ್ತಾರೆ, ವಾದಿರಾಜರು ಬರ್ತಾರೆ, ಮಂತ್ರ ಹಾಕಿದ್ರೆ ತೆಂಗಿನಕಾಯಿ ಎಲ್ಲ ಕೊಡ್ತಾರೆ, ಅದಕ್ಕೆ ಪ್ರಮೋಷನ್ ಡಿಮೋಷನ್ ಇದಕ್ಕೆಲ್ಲ ಕೊಡ್ತಾರೆ, ಮತ್ತೆ ನೀವ್ಯಾರು ಅಂತ ಹೇಳಿದಕ್ಕೆ ಬರಲ್ವಾ ಅವರು? ಅದು ನಾವು ಕೇಳಲ್ಲ, ಕೇಳಿ ನೋಡಿ, ಸ್ಪಷ್ಟ ಉತ್ತರ ಕೊಡ್ತಾರೆ ಅವರೇ ನಿಮಗೆ. ನಾನು ರುಜುಗಳಲ್ಲ ಅಂದ್ರೆ ಬಿಡಿ, ಯಾರಂದ್ರು ಲಕ್ಷಣವಾಗಿ ಹಾಗೆ ಉಪಾಸನೆ ಮಾಡಿ, ಹೌದು ಅಂತ ಹೇಳಿದ್ರೆ ಹಾಗೆ ಮಾಡಿ, ಸಿಂಪಲ್ ಸೊಲ್ಯೂಷನ್. ನಮಗೆಲ್ಲ ಹಾಗೆ, ಅವರೇ ಹೊಟ್ಟ ಹೇಳಿದ್ರು, ನಾವು ಹೌದು ಅನ್ನೋದಕ್ಕೆ ಹೀಗೆ ಬರ್ತಾ ಇದೀವಿ ಅಷ್ಟೇ ಉತ್ತರ. ಇದರಲ್ಲಿ ಜಗಳ ಗುದ್ದಾಟ, ಹೀಗ ಹಾಗ, ಈ ಶಬ್ದ ಅದಕ್ಕೆ ಈ ಅರ್ಥ ಆ ಅರ್ಥ ಬೇಡೇ ಬೇಡ. ದೊಡ್ಡವರು ನಿಮಗರ್ಥವಾಗುವ ರೀತಿಯಲ್ಲಿ, ಯಾವ ಚರ್ಚೆ ಜಗಳಾಟ ಯಾವುದೂ ಇಲ್ಲದೆ ನಿಮ್ಮ ತಲೆಗೆ ಯಾವ ರೀತಿಯಲ್ಲಿ ಚೆನ್ನಾಗಿ ಹೊಕ್ಕಬೇಕೋ ಆ ರೀತಿ ಹೇಳೋದು ವಾದಿರಾಜರಿಗೆ ಚೆನ್ನಾಗಿ ಗೊತ್ತು, ಹೌದಾ? ಅದಂತ ಒಪ್ತೀರಾ? ಒಪ್ಪಿದಾಗ ವಾದಿರಾಜರ ಪಾದಕ್ಕೆ ಬಿದ್ದರೆ ವಾದಿರಾಜರೇ ಹೇಳುತ್ತಾರಲ್ಲ ನಾವು ಯಾರು ಅಂತ. ಹಾಗೆ ಪಾದಕ್ಕೆ ಬಿದ್ದು ವಾದಿರಾಜರಿಂದ ಉಪದೇಶ ಪಡೆದವರು ಅನೇಕ ಜನ ಇದ್ದಾರೆ. ಹೌದಯ್ಯ, ನೀವು ರುಜುಗಳು ಅಂತ ತಲೆಬಾಗಿದವರು ಅದ್ಭುತವಾಗಿದ್ದಾರೆ. ಇವಾಗ ಏನು ಇಲ್ಲಿ ಕೂತಿದ್ದೀರಾ? ಇದಕ್ಕೆ ಈ ಒಂದು ಅನುಗ್ರಹ ವಿಠಲ ದೇವಸ್ಥಾನ ಬರಲಿಕ್ಕೆ, ದೊಡ್ಡ ಈ ಪಂಗಡ ತಯಾರಾಗಲಿಕ್ಕೆ ಕಾರಣವಾದಂಥ ಗುರು ಗೋವಿಂದ ವಿಠಲದಾಸರು ಇಡೀ ಜಗತ್ತಿನಲ್ಲಿ ಕಹಳೆ ಮೊಳಗಿಸಿದ್ರು, ವಾದಿರಾದರು ರುಜುಗಳು ಅಂತ. ಮತ್ತೆ ದಡ್ರೆ ಅವರೆಲ್ಲ ಅಲ್ವಾ, ಮತ್ತೆ ಜ್ಞಾನಿಗಳಲ್ವಾ, ಮತ್ತೆ ಅವ್ರು ಯಾಕೆ ಒಪ್ಪಿದ್ರು ಇಷ್ಟಂತೂ ಒಂದು ಚಿಕ್ಕ? ಯಾಕಂದ್ರೆ ಈ ಹುಳ ಕಡಿಯುತ್ತೆ ತಲೆಯಲ್ಲಿ ಅವಾಗವಾಗವಾಗ, ನಾನಿದ್ದೇನೆ ನಾನಿದ್ದೇನೆ ಅಂತ ಕಡಿತಾ ಇರುತ್ತೆ. ಹೌದೇನೋ ವಾದಿರಾಜರುಗಳಲ್ಲೇನೋ ಅಂತ ತಲೆ ಆಗ್ಬಿಡುತ್ತೆ. ಅವಾಗೆಲ್ಲ ಒಂದು ಕಲ್ಲು ಹಾಕ್ಬೇಕಲ್ಲ ಅದ್ರ ಮೇಲೆ, ಹುಳದ ಮೇಲೆ ಆ ಥರ ಕಲ್ಲು ಹಾಕ್ತಾ ಬನ್ನಿ. ಇಷ್ಟಂತೂ ಗೊತ್ತಾ? ವಾದಿರಾದರು ತಮ್ಮತ್ರ ಬಂದವರು ಏನಾದರೂ ತಪ್ಪು ಮಾಡಿದ್ರೆ ತಿದ್ದುತ್ತಾರೆ ಅಂತ ಗೊತ್ತಾ? ಇಷ್ಟಾದ್ರೂ ಹೋಗ್ತೀರಾ? ಹಾ, ಒಂದು ನೋಡೋಣ. ನಿಮಗೆ ಈ ಭೂಪ್ರಪಂಚದಲ್ಲಿ ಯಾವ ಸ್ವಾಮಿಗಳ ಹತ್ರ ಅಂದ್ರೆ ಒಳ್ಳೆ ಪವರ್ಫುಲ್ ಅಂತ ಯಾರು ಗೊತ್ತೋ ನಿಮಗೆ, ಅವ್ರ ಹತ್ರ ಹೋಗಿ, ರಾಯರ ಹತ್ರ ಹೋಗಿ, ಬೇಕಾದ್ರೆ ಇವಾಗ ಮುಗಿದುಕೊಳ್ಳ ರಾಯರ ಹತ್ರ ಹೋಗಿ, ಸಂಕಲ್ಪ ಮಾಡಿ ರಾಘವೇಂದ್ರ ಸ್ವಾಮಿಗಳು ರುಜುಗಳು ಅಂತ ಹೇಳಿ ಸೇವಾ ಮಾಡಿ. ಏನಂದೆ? ರಾಯರನ್ನೇ ರುಜುಗಳು ಅಂತ ಸೇವಾ ಮಾಡಿ. ಇನ್ನೊಬ್ರು ಟೀಕಾರಾಯರ ಹತ್ರ ಹೋಗಿ, ಇನ್ನೊಬ್ರು ನವರುಂದಾನಕ್ಕೆ ಹೋಗಿ, ಎಲ್ಲಾ ಕಡೆ ಸೇವಾ ಮಾಡಿ. ನೀವೆಲ್ಲ ರುಜುಗಳು 9 ದಿನ ಕೂತಿದ್ದೀರಾ ಅಂತ ಸೇವಾ ಮಾಡಿ. ಏನ್ ಮಾಡ್ತಾರೆ? ಸ್ವಪ್ನದಲ್ಲಿ ಬಂದು ಏಟ್ ಕೊಡ್ತಾರೆ, ಬುದ್ಧಿ ಇದೆಯಾ ಇಲ್ವಾ ಅಂತ. ಹೌದಾ? ಶಾರ್ಪ್ ಆಕ್ಷನ್ ಅಲ್ಲಿ ಜೇತುತ್ತಾರೆ, ಹೌದಾ? ಅಲ್ಲೇ ಹೋಗಿ ಸೇವಾ ಮಾಡಿ. ನೀವು ರುಜುಗಳು ಅಂದ್ರೆ ಓಡಿಸೇ ಬಿಡ್ತಾರೆ ಅಲ್ಲಿಂದ. ಮತ್ತೆ ಇವರೆಲ್ಲ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ಯಾವುದು ಅಲ್ಲ ಅಂದ್ರೆ ಸರಿಯಲ್ಲ ಅಂತ ಓಡಿಸ್ತಾ ಇದ್ದಾರಲ್ಲ. ಮತ್ತೆ ವಾದಿರಾದ್ರೂ ಅದೇ ಕೆಲಸ ಮಾಡಬೇಕಲ್ಲ. ವಾದಿರಾದ್ರ ಹತ್ರ ಹೋಗಿ ನೀವು ರುಜುಗಳು ರುಜುಗಳು ಅಂತ ನಾವು ಮಾಡಿದರೆ, ಅವರು ಅಲ್ಲದಿದ್ದರೆ ತಪ್ಪು ಅಂತ ಮೊದಲೇ ಹೇಳ್ತಾ ಇದ್ರೆ ಎಲ್ಲರಿಗೂ. ಆದರೆ ನೋಡಿ, ಒಂದಲ್ಲ ಎರಡಲ್ಲ, ವಾದಿರಾಜರ ನಂತರ ಕೂಡಲೇ ಅವರ ಕೈಯಿಂದ ಆಶ್ರಮ ತಗೊಂಡಂತಹ ವೇದವೇದ್ಯರು ಮೊದಲುಕೊಂಡು ಇತ್ತೀಚೆಗಿನ ವಿಶ್ವವಲ್ಲಭರವರಿಗೆ ಆ ಯತಿ ಪರಂಪರ ಹೇಳ್ತಾರಲ್ಲ, ಮಕ್ಕಳು ವಾದಿರಾಜರ ಮಕ್ಕಳ ಪರಂಪರ, ಮಕ್ಕಳು ಅಂದ್ರೆ ಕರಕಮಲ ಸಂಜಾತರು ಅಂತ ಹೇಳ್ತಾರಲ್ಲ, ಯತಿಗಳು ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಬರ್ತಾ ಇರ್ತಾರೆ. ಅವರ ವಂಶ ಅದು ಯತಿವಂಶ, ಇಡೀ ಯತಿವಂಶ ವಾದಿರಾಜರನ್ನ ನೀವು ವಾಯುದೇವರಿಗೆ ಸಮಾನ ಅಂತ, ವಾಯುದೇವರ ಪಕ್ಕದಲ್ಲಿ ವಾದಿರಾಜರ ಪ್ರತಿಮೆಯನ್ನ ಒಂದೇ ಪಾತ್ರೆಯಲ್ಲಿಟ್ಟು ಪೂಜಾ ಮಾಡುತ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಾದಿರಾಜರ ಪಕ್ಕದಲ್ಲೇ ದೊಡ್ಡ ಶಿಲಾ ಇದೆ, ನೋಡಿದ್ದೀರಾ, ಅರ್ಧಚಂದ್ರಾಕೃತಿ ಮೇಲೆ ಉದ್ದನ ಶಿಲಾ ಇದೆ, ಅಲ್ಲಿ ಅಣು ವೃಂದಾವನಾಖ್ಯಾನ ಕೆತ್ತಿದ್ದಾರೆ. ಯಾರು ಕೆತ್ತಿದ್ದು? ವಾದಿರಾಜರ ಶಿಷ್ಯರಾದ ವೇದನಿಧಿಗಳೇ ಕೆತ್ತಿಟ್ಟಿದ್ದು. ಕೆತ್ತಿಟ್ಟರೆ ಈಗಿನವರೆಗೂ ಆ ಯತಿವಂಶ ಆ ಶಿಲೆಗೆ ಅಲ್ಲಿ ಹಯಗ್ರೀವ ದೇವರ ಸನ್ನಿಧಾನ, ಅಲ್ಲಿ ಏನ್ ಹೇಳಿದ್ದಾರೆ, ವಾದಿರಾಜರ ರುಜುಗಳು ಅಂತ ಬರೆದಿದ್ದಾರೆ, ಅದರಲ್ಲಿ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಅದಕ್ಕೆ ತೀರ್ಥ ಕೊಟ್ಟು ಗಂಧ ಇಟ್ಟು ಬರುತ್ತಾರೆ, ವಾದಿರಾಜರ ಸನ್ನಿಧಾನ ಇದೆ ಅಂತ. ಒಂದು ವೇಳೆ ವಾದಿರಾಜರು ರುಜುಗಳಲ್ಲ ಅಂತಾಗಿದ್ರೆ ಜಗತ್ತನ್ನ ತಿದ್ದುವಂತಹ ವಾದಿರಾಜ ಗುರು ಸಾರ್ವಭೌಮರು ತಮ್ಮ ಯತಿವಂಶವೇ. ರುಜುಗಳಲ್ಲದವರನ್ನ ರುಜುಗಳು ಅಂತ ಉಪಾಸನೆ ಮಾಡಿದರೆ ಅಂಧಂತಮಸ್ಸಿಗೆ ಹೋಗ್ಬಿಡ್ತಾರೆ, ಹೌದಾ? ಅಂತಹ ಕಾಲಕ್ಕೆ ತಮ್ಮ ಇಡೀ ಯತಿವಂಶವನ್ನೇ ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಬಿಡ್ತಾರಾ? ತಿದ್ದಲ್ಲ ವಾದಿರಾಜರ ಕೂಡಲೇ ಬಂದು. ಹಾಗಾದರೆ ಇಡೀ ಯತಿವಂಶ ಇಷ್ಟರವರೆಗೂ ವಾದಿರಾಜರನ್ನ ರುಜುಗಳು ಅಂತ ಉಪಾಸನೆ ಮಾಡುತ್ತಾ ಬಂದಿದ್ದಾರೆ, ಅಪರೂಪವಾಗಿ ಉಪಾಸನೆ ಮಾಡುತ್ತಾ ಬಂದಿದ್ದಾರೆ, ಅವರವರ ಫಲಗಳನ್ನು ಪಡೆದಿದ್ದಾರೆ, ಸಂತೋಷವಾಗಿದ್ದಾರೆ. ಯಾರಿಗೂ ಎಂದು ವಾದಿರಾಜರು ಬಂದು ನೀವು ಮಾಡಿದ ತಪ್ಪು ಅಂತ ಈಸ್ಟರ್ವರೆಗೆ ಹೇಳಿಲ್ಲ, ಇನ್ನೇನು ಹೇಳ್ತಾ ಇದ್ದಾರೆ, ನೀವು ಮಾಡಿದ ಸರಿ ಅಂತ ದರ್ಶನವೂ ಕೊಡತಾ ಇದ್ದಾರೆ. ಅಂತ ಕಾಲಕ್ಕೆ ಒಂದು ವೇಳೆ ನೀವು ಹೀಗೆ ಹೇಳಿದ್ರೆ, ಇಲ್ಲ ಅವರೆಲ್ಲರೂ ತಪ್ಪಾಗಿ ಹೋಗ್ತಾ ಇದ್ರು ಅಂದ್ರೆ, ಅವರನ್ನ ತಿದ್ದದೇ ಇರೋ ವಾದಿರಾಜರಿಗೆ ಅಪರೋಕ್ಷ ಜ್ಞಾನಿಗಳಾಗಿ ದೊಡ್ಡವರಾಗಿ ತಪ್ಪನ್ನ ತಿದ್ದಬೇಕಾದವರಾಗಿ ತಮ್ಮ ಯತಿವಂಶವೇ ತಪ್ಪು ಮಾಡುತ್ತಾ ಇದ್ರೆ ಅವರನ್ನೇ ತಿದ್ದದೇ ಇರುವಂತಹ ಗುರುವಾದರಾದರು ನಮ್ಮನ್ನು ಉದ್ಧಾರ ಮಾಡುತ್ತಾರೆ ಅಂತ ನೀವು ಯಾವ ನಂಬಿಕೆಯಿಂದ ಮಾಡ್ತೀರಾ? ನಮಸ್ಕಾರ ಮಾಡ್ತೀರಾ? ಹೋಗಿ ಅವರ ಆರಾಧನೆ ಹೇಗೆ ಮಾಡ್ತೀರಾ? ಅಲ್ವಾ, ಒಂದು ಕಡೆ ದೊಡ್ಡವರು ಅಂತ ಹೇಳೋದು, ತಪ್ಪನ್ನ ತಿದ್ದುತ್ತಾರೆ ಅಂತ ಹೇಳೋದು, ಇನ್ನೊಂದು ಕಡೆ ಅವರ ಕಡೆ ತಪ್ಪ ಆಗ್ತಾ ಇದೆ ಅದು ತಿದ್ದುತ್ತಾ ಇಲ್ಲ ಅಂತ ಹೇಳೋದು, ಸರಿಯಾ? ಎರಡು ಮಾತು ಮಾತಾಡಬಾರದಲ್ಲ ನಾಲಿಗೆಗೆ. ಆದ್ದರಿಂದ ಅವರು ಒಂದೇ ರೀತಿ ಇದ್ದಾರೆ, ಅಪರೋಕ್ಷ ಜ್ಞಾನಿಗಳು, ತಪ್ಪನ್ನು ತಿದ್ದುವವರು, ಚೆನ್ನಾಗಿ ತತ್ವವನ್ನು ಹೇಳಿಕೊಟ್ಟವರು, ಈಗಲೂ ವೃಂದಾವನದಲ್ಲಿ ಇದ್ದಾರೆ. ಹಾಗಾದರೆ ತಮ್ಮ ಯತಿವಂಶವೇ ತಮ್ಮನ್ನ ವಾಯುದೇವರ ಪಕ್ಕದಲ್ಲಿಟ್ಟು ಪೂಜಾ ಮಾಡುತ್ತಾ ಇದ್ದರೆ ಅದನ್ನ ಅನುಮೋದನ ಮಾಡಿ ಅವರಿಗೆಲ್ಲ ಒಳ್ಳೆ ಇಷ್ಟಾರ್ಥಗಳನ್ನು ಕೊಡುತ್ತಾ ಇದ್ದಾರೆ ಅಂದ್ರೆ ಇವರು ರುಜುಗಣಸ್ಥರು ಎಂಬುದು ಸತ್ಯವಾಗಿ ಚೆನ್ನಾಗಿ ಬರುತ್ತೆ ಅಲ್ಲಿ. ಮತ್ತು ಈ ಗೊಂದಲ ಯಾಕೆ, ಈ ಗೊಂದಲ ಎಲ್ಲ ಯಾಕಪ್ಪ? ವಾದಿರಾಜರು ದೊಡ್ಡವರು ಅಂತ ನಮಸ್ಕಾರ ಮಾಡಿ ಸುಮ್ಮನೆ ಎದ್ಬಿಡ್ತೀವಿ, ಏನಾಗತ್ತವಾಗ? ಅವಾಗ ಮತ್ತು ನಿಮಗೆ ಆ ಪ್ರಶ್ನೆ ನಿಂಬುಡಕ್ಕೇ ಬರುತ್ತೆ, ವಾಯುದೇವರನ್ನು ಕೂಡ ದೊಡ್ಡವರು ಅಂತ ಸುಮ್ಮನೆ ಎದ್ಬಿಡಿ, ಅವರ ಯಾರು ಮಧ್ವರಾಯರನ್ನ ವಾಯುದೇವರು ಅಂತ ಯಾಕೆ ಚಿಂತನೆ ಮಾಡ್ತೀರಾ ಅಂದ್ರೆ, ಇಲ್ಲ ಇಲ್ಲ ಮಾಡಲೇಬೇಕಾ, ಮತ್ತಿದು ಮಾಡಲೇಬೇಕಲ್ಲ. ಯಾರು ವಾದಿರಾಜರೇ ಹೇಳಿದ್ದಾರೆ, ಸ್ವಾಪ್ನ ವೃಂದಾವನಾಖ್ಯಾನದಲ್ಲಿ ಹೇಳಿದ್ದಾರೆ. ಪಾಪ್ತಿಯಿಂದ ಬಂದಿರತಕ್ಕಂತಹ ಗ್ರಂಥ ಅದು, ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅಪರೂಪದ ವಾದಿರಾಜರೇ ಕೊಟ್ಟಿರತಕ್ಕಂತಹ ಗ್ರಂಥ. ಆದ್ದರಿಂದ ಅಂಥ ವಾದಿರಾಜ ಗುರು ಸಾರ್ವಭೌಮರು ನಮಗೆ ಅಪರೂಪವಾದಂತಹ ಕೊಡುಗೆ ಕೊಟ್ಟಿದ್ದಾರೆ, ತಮ್ಮ ಸ್ವರೂಪವನ್ನು ಪರಿಚಯ ಮಾಡಿಕೊಟ್ಟು. ಯಾರಾದರೆ ನನ್ನನ್ನು ಚಿಂತನೆ ಮಾಡುತ್ತಾರೋ, ನನ್ನನ್ನು ಅಂದರೆ ನನ್ನ ಒಳಗೆ ಹಯಗ್ರೀವ ದೇವರನ್ನು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ನಾನು ಪೂರ್ಣವಾದ ಸಾಧನೆಯನ್ನ ಮಾಡಿಸುವ ಜವಾಬ್ದಾರಿಯನ್ನ ತಗೊಂಡಿದ್ದೇನೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಅದರಲ್ಲಿ ಇಡೀ ವೃಂದಾವನಾಖ್ಯಾನ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಣು ವೃಂದಾವನಾಖ್ಯಾನ ಅಂತ ಬರುತ್ತೆ, ಎಲ್ಲರ ಬಾಯಲ್ಲಿ ಬರುತ್ತದು. ಅಲ್ಲಿಗೆ ಹೋದರೆ ವಾದಿರಾಜರ ಪಕ್ಕದಲ್ಲೇ ಬಂಗಾರದ ಶಿಲೆಯಲ್ಲಿ ಬಂಗಾರದ ಅಕ್ಷರಗಳು ಹಾಕಿದ್ದಾರೆ, ಅದರರ್ಥ ಚೂರು ನೋಡೋಣ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತ ಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮ ರುದ್ರ ಇಂದ್ರ ವಂದಿತಂ. ಇಷ್ಟು ವಾದಿರಾಜರ ಕಲ್ಪನೆ ಬೇಕು ನಮಗೆ. ಅವರು ವಾಯುದೇವರ ಸಮಕಕ್ಷಾದಲ್ಲಿ ಬರತಕ್ಕಂಥವರು, ಹಂಸವಾಹನಾರೂಢರು. ನೀವು ತ್ರಿವಿಕ್ರಮ ದೇವರ ದೇವಸ್ಥಾನ ನೋಡಿದ್ದೀರಲ್ಲ ಸೋದೆ ಹೋದಾಗ, ತ್ರಿವಿಕ್ರಮ ದೇವರ ದೇವಸ್ಥಾನ ಎದುರಿಗೆ ಧ್ವಜಸ್ತಂಭ ಇದೆ. ಧ್ವಜಸ್ತಂಭ ಚೂರು ತಲೆ ಮೇಲೆತ್ತಿ ನೋಡಿದರೆ ಧ್ವಜಸ್ತಂಭದ ಮೇಲೆ ಒಂದು ಮೂರ್ತಿ ಇದೆ. ನೋಡಿದ್ದೀರಾ? ಅಲ್ಲಿಗೆ ಹೋಗೋದು ನೋಡಿಲ್ವಾ? ನೋಡಿಕೆ ನೋಡಿಲ್ಲ, ಯಾಕೆ ಗೊತ್ತಿರಲ್ಲ, ವಿಷಯ ಗೊತ್ತಿರಲ್ಲ. ಅಲ್ಲಿಗೆ ಹೋಗಿ ಗಬಗಬ ತಿರುಗಾಡಿ ಒಳಗಿದ್ದವರು ನೋಡಿ ಓಡಿ ಬರ್ತಾ ಇರ್ತೀವಿ. ಅದಕ್ಕೆ ಅಲ್ಲಿದ್ದು ಯಾವ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಪರಿಚಯ ಮಾಡಿಕೊಂಡು ಚೆನ್ನಾಗಿ ನೋಡಿ ಬರಬೇಕಂತೆ. ಅದಕ್ಕೆ ಚೂರು ತಲೆ ಮೇಲಕ್ಕೆತ್ತಿ ನೋಡಿದರೆ ಆ ಧ್ವಜಸ್ತಂಭದ ಮೇಲೆ ಹಂಸ ವಾಹನ, ಅದರ ಮೇಲೆ ವಾದಿರಾಜರು, ವಾದಿರಾಜರಿಗೆ ಕಿರೀಟ ಎಲ್ಲ ಕಾಣುತ್ತೆ. ಅದ್ಯಾರೋ ಕೆತ್ತಿದ್ದಲ್ಲ, ವಾದಿರಾಜರ ಸಾಕ್ಷಾತ್ ಶಿಷ್ಯರಾದ ವೇದನಿಧಿಗಳ ಶಿಷ್ಯರು, ವೇದ್ಯರ ಶಿಷ್ಯರು, ವೇದನಿಧಿಗಳು ಅದನ್ನು ಕೆತ್ತಿಸಿದ್ದು. ಯಾವಾಗ ಅಂದರೆ ಆ ಧ್ವಜಸ್ತಂಭ ಚೂರು ಬಾಗ್ಲಿಕ್ಕೆ ಶುರುವಾಯಿತು, ಮತ್ತ ಸರಿಗಿಟ್ಟು, ಮತ್ತ ಬಾಗಿತ್ತು, ಮತ್ತ ನೋಡಿದ್ರು ವಾದಿರಾಜರು ಸ್ವಪ್ನದಲ್ಲಿ ಬಂದರು, ಅದು ನಿಲ್ಲಲ್ಲ, ನಾನು ಹಿಡಿಯಬೇಕದನ್ನ, ಅದಕ್ಕೆ ನನ್ನ ಮೂರ್ತಿಯನ್ನ ಕೆತ್ತಿಸಿ ಅಂತ ಸ್ವಪ್ನದಲ್ಲಿ ಹೇಳಿದಾಗ ಆ ಧ್ವಜಸ್ತಂಭದ ಮೇಲೆ ವಾದಿರಾಜರ ಮೂರ್ತಿ, ಹಂಸವಾಹನಾರೂಢ ವಾದಿರಾಜರ ಮೂರ್ತಿಯನ್ನ ಕೆತ್ತಿಸಿ ನಿಲ್ಲಿಸಿದ ಮೇಲೆ ಇಷ್ಟರವರೆಗೂ ಮತ್ತು ಅದು ಬೀಳಲಿಲ್ಲ. ಹೇಳ್ತಾರೆ, ಧ್ವಜಸ್ತಂಭೋ ಧ್ವಜಶ್ರೇಷ್ಠ ಭುಜಸ್ತಂಭೇ ಘೃತೋಮಯ, ನಾನು ನನ್ನ ಭುಜಸ್ತಂಭದಿಂದ ಹಿಡಿದಿದ್ದೇನೆ ಅದನ್ನ ಅಂತ ಹೇಳ್ತಾರೆ ವಾದಿರಾಜರು. ಆ ರೀತಿಯಲ್ಲಿ ವಾದಿರಾಜ ಗುರು ಸಾರ್ವಭೌಮರು ಆ ನೋಡಿ, ಈ ಭೂಮಂಡಲದಲ್ಲಿ ಯಾವ ಯತಿಗಳಿಗೂ ಕೂಡ ಐದು ವೃಂದಾವನಗಳಿಲ್ಲ. ಬಹಳ ಜನಕ್ಕೆ ಅದು ಪರಿಚಯವೇ ಇರಲ್ಲ. ಅಲ್ಲಿ ಹೋಗ್ತಾರೆ, ಐದು ವೃಂದಾವನ ನೋಡ್ತಾರೆ, ಅದರಲ್ಲಿ ವಾದಿರಾಜರದ್ದು ಯಾರದು ಅಂತ ಬಹಳ ಜನ ಕೇಳ್ತಾ ಇರ್ತಾರೆ. ಕೆಲವರು ಕೇಳಲ್ಲ, ಕೇಳಿದ್ರೆ ಯಾರಾದರೂ ನಂಬಿ ಬಿಡ್ತಾರೇನೋ, ಇದು ಗೊತ್ತಿಲ್ಲ ಅಂತೇಳಿ ಅದು ಒಳಗೆ ಬಚ್ಚಿಟ್ಟುಕೊಂಡಿರ್ತಾರೆ. ಐದು ವೃಂದಾವನ ವಾದಿರಾಜರದ್ದೇ. ಐದು ಅಲ್ಲ, ಒಬ್ಬರಿಗೆ ಐದು ಯಾಕ್ರಿ? ಒಬ್ಬರಿರ್ಲಿಕ್ಕೆ ಒಂದು ಮನೆ ಸಾಕು, ಐದೈದು ಮನೆ ಯಾಕೆ? ಆತರ ಒಬ್ಬರಿಗೆ ಒಂದು ವೃಂದಾವನ ಸಾಕು, ಐದು ವೃಂದಾವನ ಯಾಕೆ ಅಂದ್ರೆ ಅವ್ರಿಗೆ ಐದು ರೂಪ ಇದೆ. ಪ್ರಾಣ, ಅಪಾನ, ಧ್ಯಾನ, ಉದಾನ, ಸಮಾನ ಅಂತ ಏನು ವಾಯುದೇವರ ರೂಪಗಳಿವೆ, ಹಾಗೆ ವಾದಿರಾಜರಿಗೆ ಐದು ರೂಪಗಳಿವೆ. ಐದು ವೃಂದಾವನದಲ್ಲಿ ಐದು ರೂಪಗಳಿಂದ ವಾದಿರಾಜರು ನಿಂತಿದ್ದಾರೆ. ಇಂಥ ಅದ್ಭುತವಾದ ಸನ್ನಿವೇಶ ಭೂಮಂಡಲದಲ್ಲಿ ಎಲ್ಲೂ ಇಲ್ಲ ಅಂಥ. ಮತ್ತು ಅದಕ್ಕೆ ಸಂಶಯ, ವಾದಿರಾಜರು ಒಂದೇ ವೃಂದಾವನ ಇಟ್ಕೊಂಡಿದ್ರು, ಈ ಪಕ್ಕದವರು ಸ್ವಲ್ಪ ನಾಲ್ಕು ರಾತ್ರೋ ರಾತ್ರಿ ತಂದು ನಾಲ್ಕಿಟ್ಬಿಟ್ರು ಅಂತ ಅರ್ಥ ಆಯ್ತಾ? ವಾದಿರಾದರೇನೋ ಒಂದೇ ವೃಂದಾವನದಲ್ಲಿ ಸೇರಿದ್ದು, ಅವ್ರನ್ನ ದೊಡ್ಡವರು ಮಾಡಬೇಕು ಅಂತೇಳಿ ಪಕ್ಕದವರೆಲ್ಲ ಸೇರಿಬಿಟ್ಟು ನಾಲ್ಕು ವೃಂದಾವನ ರಾತ್ರಿ ರಾತ್ರಿ ಇಟ್ಬಿಟ್ರು. ಅದು ಮಿಕ್ಕವರು ಇಟ್ಟದ್ದು, ವಾದಿರಾಜರು ಇಟ್ಕೊಂಡದ್ದಲ್ಲ ಅಂತ ಯಾರೋ ತಲೆಯಲ್ಲಿ. ಅದಕ್ಕೆ ಉತ್ತರ ಕೊಡ್ತಾರೆ, ವಾದಿರಾಜರು ಸ್ವಯಂ ತಾವಿರುವ ಕಾಲಕ್ಕೇನೆ ಐದು ವೃಂದಾವನಗಳನ್ನ ಮಾಡಿಸಿ ಅಲ್ಲಿ ಭಗವಂತನನ್ನ ಪೂಜಿಸಿ ಪ್ರವೇಶ ಮಾಡಿದ್ದಷ್ಟೇ ಹೊರತು, ವಾದಿರಾಜರು ವೃಂದಾವನ ಆದಮೇಲೆ ಅವ್ರ ಶಿಷ್ಯವರ್ಗ ಸೇರಿ ಒಂದೊಂದು ಒಂದು ಕಡೆಯಿಂದ ತಂದು ಇಟ್ಟದ್ದಲ್ಲ. ಅದಕ್ಕೆ ಯಾಕಂದ್ರೆ ಅರ್ಥ ಆಗದೇ ಇರುವಂತವರು ನಾನಾ ರೀತಿ ಮಾತಾಡುತ್ತಾರೆ. ಐದು ವೃಂದಾವನದಲ್ಲಿ ಐದು ರೀತಿಯಾಗಿ ಗುರುಗಳು ಐದು ರೂಪದಿಂದ ದರ್ಶನ ಕೊಟ್ಟಿದ್ದಾರೆ ಅನೇಕ ಜನಕ್ಕೆ. ಅದು ಹೇಳಬೇಕಾದ್ರೆ ಗುರು ಜಗನ್ನಾಥದಾಸರು ಅಂತ ಅವರು ಪರಿಚಯ ಇದೆಯಾ? ಸಾಮಾನ್ಯ ಜನಕ್ಕೆ ಇಲ್ಲ, ಬೆಂಗಳೂರು ಜನಕ್ಕೆ ಬಹಳ ಕಡಿಮೆ, ಕೆಲವರು ಮಾತ್ರ ಇದೆ. ಕೋಸಿಗೆ ಮುತ್ಯ ಅಂತ ಅವರ ಹೆಸರು. ಇಷ್ಟೇ, 22 ವರ್ಷದವರೆಗೂ ಅಕ್ಷರ ಬಾರದ ಇರುವಂಥವರು ಅಲ್ಲಿ ಮುದ್ದಾಗಿ ಕರೀತಾ ಇದ್ರು ಅವರನ್ನ ಮುಠಾಳ ಅಂತ. ಬರೀ ತಿನ್ನೋದು ತಿರುಗೋದು, ನಿಮ್ಮಪ್ಪನಿಗೆ ಅಡ್ಡ ಹುಟ್ಟಿದೀಯಾ ಅಂತ ಬೈತಾ ಇದ್ರು, ನಕ್ಕು ಹೋಗ್ತಾ ಇದ್ರು. ಅವರಪ್ಪ ಅದ್ಭುತವಾದ ಪಂಡಿತರು. ಅವರು ಭಾಗವತ ಹೇಳ್ತಾ ಇದ್ರೆ ಎಲ್ಲೆಲ್ಲಿಂದೋ ಎಲ್ಲೆಲ್ಲಿಂದೋ ಎಲ್ಲರೂ ಪಂಡಿತರು, ಅವರ ಫ್ಯಾಮಿಲಿ ಸಹಿತ, ಅವರ ಕುಟುಂಬಗಳ ಸಹಿತ ಇವರ ಮನೆಗೆ ಬಂದರೆ ಅಂತಹ ಕುಟುಂಬಗಳ ಸಹಿತ ಅವರಿಗೆ ಊಟ ಹಾಕ್ತಾ ಭಾಗವತ ಹೇಳಲಿಕ್ಕೆ ಶುರು ಮಾಡಿದರೆ ತಿಂಗಳುಗಳ ಗಟ್ಟಲೆ ಕಾಲ ಅವರು ಮನೆಯಲ್ಲಿ ಇದ್ದು ಬಿಡ್ತಾ ಇದ್ರಂತೆ. ಮತ್ತೆ ಬಂದವರಿಗೆ ಭಾಗವತ ಬರಲ್ಲ ಅಂದ್ಕೋಬೇಡಿ, ಅವರೆಲ್ಲ ಪಂಡಿತರೇ, ಭಾಗವತ ಚೆನ್ನಾಗಿ ಗೊತ್ತಿದ್ದವರೇ. ಇವರು ಹೇಳಿದಂತೆ ಹೇಳಲಿಕ್ಕೆ ಅವರಿಗೆ ಆಗ್ತಾ ಇದ್ದಿಲ್ಲ, ಇವರು ಹೇಳಿದೆ ಬರುವ ರುಚಿ ಅವರಿಗೆ ಬರ್ತಾ ಇದ್ದಿಲ್ಲ, ಅದಕ್ಕೆ ಇವರತ್ರೇ ಕೂತು ಬಿಡ್ತಾ ಇದ್ರು. ಅಂಥ ಅಪ್ಪನ ಮಗ ಇವ, ಯಾರು ಒಂದಕ್ಷರ ಬರಲ್ಲ, ತಿರುಗಾಡೋದೇ ತಿರುಗಾಡೋದು ಖುಷಿಯಿಂದ. ಇದೇ ಬೈಗಳು ದಿನಾಗೂ ಮುಟ್ಟಾಳ ಮುಟ್ಟಾಳ ಅಂತ ಆ ಮಾತೆ ಒಂದು ದಿವಸ ಯಾರೋ ಅದೇ ಮಾತಂದ್ರು, ಮುಟ್ಟಾಣ ನೀ ಅಪ್ಪನಿಗೆ ಅಡ್ಡ ಹುಟ್ಟಿಯ ಅಂದಾಗ ಅದು ಮನಸ್ಸಿಗೆ ಡೈರೆಕ್ಟ್ ಆಗಿ ಹೊಡೆಯಿತು. ಸ್ವಾಮಿ ಸಂಕಲ್ಪ ಯಾವಾಗ ಯಾವ್ದು ಆಕ್ಟ್ ಆಗ್ಬೇಕು ಗೊತ್ತಲ್ಲ. ಅವಾಗ ತುಂಬಾ ದುಃಖ ಆಯಿತು, ಏನಾದ್ರೂ ಮಾಡಬೇಕು ಅಂತ ಊರಿಗೆ ಹತ್ತಿರ ಇರುವ ಪ್ರಾಣದೇವರ ಹತ್ರ ಹೋಗಿಬಿಟ್ರು, ಸ್ವಲ್ಪ ದೂರದಲ್ಲಿ ಊರಿಗೆ. ಆ ಪ್ರಾಣದೇವರ ಹತ್ರ ಹೋಗಿ ಸೇವಾ ಮಾಡಿ ಶುರು ಮಾಡಿರು. ಅಪ್ಪನಿಗ ಮಗನ ಮೇಲೆ ತುಂಬಾ ಅಭಿಮಾನ, ಮಗ ಹೋಗ್ಬಿಟ್ನಲ್ಲ ಅಲ್ಲಿಗೆ, ಏನ್ ಮಾಡ್ತಾ ಇದ್ದಾನೇನು, ಒದ್ದಾಡ್ತಾ ಇದ್ದಾನೆ ಅಂತ ಮನಸ್ಸಲ್ಲಿ ಭಾಗವತ ಹೇಳ್ತಾ ಇದ್ದಾರೆ. ಮನಸ್ಸೆಲ್ಲ ಅಲ್ಲೇ ಕೂತಿದೆ, ಎಲ್ಲರಿಗೂ ಅಲ್ಲೇ ಮನಸ್ಸಿದೆ, ಪಾಪ ಮಗ ಬಂದ್ರೆ ನಮಗೂ ಭಾಗವತ ಚೆನ್ನಾಗಾಗತ್ತೆ ಅಂತ. ಎಲ್ಲರ ಮಾತು ಕೇಳಿದ್ರೇನು, ಸೇವಾ ಮಾಡುವ ಕಾಲಕ್ಕೆ ಇವರಾಮಪುರ ಕೃಷ್ಣಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು ಇಬ್ಬರು ಬಂದರು. ಅವರ ಸ್ವಪ್ನದಲ್ಲಿ ಬಂದು ಅವರ ನಾಲಿಗೆಯನ್ನು ತೆಗೆದು, ಬಾಯಿ ತೆಗೆದು ನಾಲಿಗೆಯ ಮೇಲೆ ಬೀಜಾಕ್ಷರಗಳನ್ನು ಬರೆದು ಹೋಗ್ತಾ ಇದ್ದಾರೆ. ಬೆಳಿಗ್ಗೆ ನೋಡುತ್ತಾರೆ ಬಾಗಿಲಲ್ಲಿ ಮಗ ಪ್ರತ್ಯಕ್ಷ, ಭಾಗವತ ಇಟ್ಕೊಂಡಿದ್ದಾರೆ ಹೇಳಬೇಕು ಅಂತ. ಮನಸ್ಸಲ್ಲೆಲ್ಲ ಮಗ ಕೂತಿದ್ದಾನೆ, ಮಗ ಎದುರಿಗೆ ನೋಡಿ ಖುಷಿಯೋ ಖುಷಿ, ಸಂತೋಷ ಆಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಮಗ ಬಂದಲ್ಲ ಅಂತ ಹೇಳಿ. ಮಗ ಒಳಗೆ ಬರುವವನೇ ಲಕ್ಷಣ ಬೇರೆ ಇತ್ತು, ಎಂದೂ ಸ್ನಾನ ಮಾಡಿ ಮುದ್ರೆ ಹಾಕೊಳ್ತಾ ಇದ್ದಿಲ್ಲ, ಸ್ನಾನವನ್ನು ಮಾಡಿ ಹೋಗ್ತಾ ಇದ್ದ. ಮುದ್ರೆ ನಾಮ ಎಲ್ಲ ಚೆನ್ನಾಗಿದೆ, ನೋಡ್ಲಿಕ್ಕೆ ಬಹಳ ಚೆನ್ನಾಗಿದ್ದಾನೆ, ಏನಪ್ಪ ಇಷ್ಟ ಆಶ್ಚರ್ಯ, ಪ್ರಾಣದೇವರ ಹತ್ರ ಹೋದ್ರೆ ಒಳ್ಳೆ ಆಯ್ತಲ್ಲ ಅಂದಾಗ, ಮಗ ಬಂದು ಕೇಳಿದ್ದೇನು, ನಾನಲ್ಲಿ ಕೂಡ್ಲ, ಎಲ್ಲಿ ವ್ಯಾಸಪೀಠದ ಮುಂದೆ ಕೂಡ್ಲ. ಅಪ್ಪನಿಗೆ ಮನಸ್ಸಿನಲ್ಲಿ ಹೆದರಿಕೆ, ಕೂಡು ಅಂತ ಹೇಳಿದರೆ ಎದುರಿ ಕೂತಂತವರು ಒಬ್ಬೊಬ್ಬರು ಇಬ್ಬೊಬ್ಬರಲ್ಲ, ಅಂಥ ಹುಲಿ ಕರಡು ಅಂತ ದೊಡ್ಡ ಪಂಡಿತರೆಲ್ಲ ಕೂತಿದ್ದಾರೆ. ಈ ಆಚಾರ ಹತ್ರ ಭಾಗವತ ಕೇಳಲಿಕ್ಕೆ ಬಂದಾಗ ಏನೂ ಬರದ ಮಗನನ್ನ ವ್ಯಾಸಪೀಠದ ಮುಂದೆ ಕೂಡಿಸಿ ನಮ್ಮನ್ನು ಅವಮಾನ ಮಾಡಿದ್ರು ಅಂತ ಎದ್ದು ಹೋದ್ರೆ ಗತಿ ಏನು, ಬೇಡ ಅಂದ್ರೆ ಮಗ ಹೊರಟು ಹೋದ್ರೆ ಗತಿ ಏನು, ಏನು ಮಾಡಲಿ ತೋಚ್ತಾ ಇಲ್ಲ. ಅವಾಗ ಇದ್ದವರೆಲ್ಲ ಇರ್ಲಿ ಬಿಡಿ, ಕೂಡ್ಬೇಕಂತಾರೂ ಬುದ್ಧಿ ಬಂತಲ್ಲ ನಿಮ್ಮ ಮಗನಿಗೆ, ಕೂಡ್ಲಿ ಬಿಡಿ ಅಂತ. ಅವಾಗ ಬಂದು ಕೂಡತಾ ಇದ್ದಾರೆ, ಕೂತಾಗ ಎಲ್ಲರೂ ನೋಡುತ್ತಾರೆ. ಈ ಹುಡುಗರು ಪುಸ್ತಕ ಹಿಡ್ಕೊಳ್ತಾರೆ, ಅಪ್ಪ ಪುಸ್ತಕ ಹಿಡ್ಕೊಂಡಾಗ ರಿವರ್ಸ್ ಆಗಿ ಹಿಡ್ಕೊಂಡು ಓದ್ತಾರೆ, ಆ ಥರ ಭಾಗವತ ಓದ್ತಾನೇನೋ ಅಂತ ಎಲ್ಲ ನೋಡ್ತಾ ಇದ್ದಾರೆ. ಏನಾಯಿತು ಹೇಳುತ್ತಾರೆ, ಎಲ್ಲರೂ ಆಶ್ಚರ್ಯ ಪಡುವಂತೆ ಜನ್ಮಾದ್ಯಸ್ಯತಃ ಪುಸ್ತಕ ತೆಗೆದಿಲ್ಲ, ಬಾಯಿಂದ ಬರ್ತಾ ಇದೆ, ಅದ್ಭುತವಾದ ವಾಕ್ಸರಣಿ ಬರ್ತಾ ಇದೆ. ಹೇಗಿದೆ ಅಂತ ಹೇಳಿದ್ರೆ, ಆರು ತಿಂಗಳು ಕಾಲ ಸತತ ಮೊದಲನೆಯ ಪದ್ಯದ ಅನುವಾದ ಎಲ್ಲಿ, ಬರೀ ಕನ್ನಡದಲ್ಲಿ ಎಲ್ಲ ಸಂಸ್ಕೃತದಲ್ಲೇ ನಡೀತಾ ಇದೆ. ಎಲ್ಲಾ ಪಂಡಿತರಿಗೆ ಆಶ್ಚರ್ಯ, ಎಲ್ಲಿಂದ ಬಂತು ಇಂಥ ವಿದ್ವತ್ತು ಅಂತ, ಇಂಥ ವಿದ್ವತ್ತು ಇವ್ರಿಗೆ ಎಲ್ಲಿಂದ ಬಂತು ಅಂತ ಆಶ್ಚರ್ಯ ಪಡುತ್ತಾರೆ. ಅವರು ಉತ್ತರ ಕೊಡುತ್ತಾರೆ ಅದಕ್ಕೆ. ರಾಘವೇಂದ್ರ ವಿಜಯದಲ್ಲಿ ಹೇಳುತ್ತಾರೆ, ನನಗೆ ಈ ವಿದ್ವತ್ತು ಬರಲಿಕ್ಕೆ ಕಾರಣ ಒಬ್ಬರು, ಯಾರು, ರಾಯರು. ರಾಘವೇಂದ್ರ ವಿಜಯದಲ್ಲಿ ಕನ್ನಡದಲ್ಲಿ ಹೇಳ್ತಾರೆ ಅವರು, ರಾಘವೇಂದ್ರ ಪಾದ ಪದ್ಮ ಪರಾಗ ಸ್ಪರ್ಶದ ಲೇಷ ಮಾತ್ರದಲ್ಲಿ, ರಾಘವೇಂದ್ರ ಪಾದ ಪದ್ಮ ಪರಾಗ ಸ್ಪರ್ಶದ ಲೇಷ ಮಾತ್ರದಲ್ಲಿ ಓದದರೆ ಶ್ರೀ ಬ್ರಹ್ಮವಿದ್ಯಾ ಬಂದುಬಿಡುತ್ತೆ ನನಗೆ ಅಂತ. ಯಾಕೆ ಹೇಳಿದೆ, ಒಂದು ಮಾತಿಗೆ ಬೆಲೆ ಬರಬೇಕಾದರೆ ಅವರ ಗತ್ತು ಗೊತ್ತಾಗಬೇಕು. ಹೌದಾನೆ, ಅಂಥ ಗುರುಜಗನ್ನಾಥ ದಾಸರು. ಇವಾಗ ಗೊತ್ತಾಯ್ತಾ ಗುರುಜಗನ್ನಾಥ ದಾಸರು ಒಂದು ಯಾರು ಅಂತ. ಅವರು ವಾದಿರಾಜರ ಮೇಲೆ, ವಾದಿರಾಜರ ದರ್ಶನಕ್ಕೆ ಹೋದಾಗ ಅವರಿಗೆ ವಾದಿರಾಜರ ವೃಂದಾವನ ದರ್ಶನ ಅಲ್ಲ, ವಾದಿರಾಜರದ್ದೇ ದರ್ಶನ ಆಯಿತು ಅವರಿಗೆ. ಅವ್ರು ಹೇಳುತ್ತಾರೆ, ಪಂಚ ವೃಂದಾವನದಿ ಗುರುಗಳು ಮಿಂಚಿನಂದದಿ ಪೊಳೆವರೋ, ಮಿಂಚಿನಂತೆ ಹೊಳಿತಾ ವಾದಿರಾದರು 5 ವೃಂದಾವನದಲ್ಲಿ ದರ್ಶನ ಕೊಟ್ಟರವರಿಗೆ. ಅಂಥ ಅದ್ಭುತವಾದ ಸನ್ನಿವೇಶ ವಾದಿರಾಜರದ್ದು. ದೊಡ್ಡವರು ಯಾರು, ನಮ್ಮ ವಿಜಯದಾಸ ಗುರು ಸಾರ್ವಭೌಮರಂತೂ ವಾದಿರಾಜರನ್ನು ಅದ್ಭುತವಾಗಿ ಹೇಳುತ್ತಾರೆ. ಮೋದ ತೀರ್ಥರಮದ ಸೇನಾಧಿಪತಿಯಾದ ವಾದಿರಾಜ ಮುನಿಯು ವಿಜಯ ವಿಠಲ ದಾಸ ಅಂತ ಹೇಳುತ್ತಾರೆ. ಇವರನ್ನ ಹೇಳುತ್ತಾರೆ ಮುಂದೆ ವಾಯುಪಟ್ಟಕ್ಕೆ ಬರತಕ್ಕಂಥವರಿವರು, ಬ್ರಹ್ಮಪಟ್ಟಕ್ಕೆ ಬರತಕ್ಕಂಥವರಿವರು. ಅಲ್ಲ ಅಂದವ ಬೊಮ್ಮ ರಕ್ಕಸ ಕಾಣು ಅಂತ ಹೇಳಿಬಿಡುತ್ತಾರೆ. ಅಂತ ಅಪರೂಪವಾಗಿ ವಿಜಯದಾಸರು ಹೇಳುತ್ತಾರೆ ಅಂತ ವಾದಿರಾದರ. ಯಾಕಿಷ್ಟು ಹೇಳ್ತಾ ಇದ್ದೀರಾ ವಾದಿರಾದರ ಬಗ್ಗೆ? ವಾದಿರಾದರ ಬಗ್ಗೆ ರುಜುಗಳು ಅಂತ ಕಲ್ಪನೆ ಇಲ್ಲದೆ ಮಹಾನುಭಾವರು ಅಂತ ದೊಡ್ಡವರು, ವಾಯುಪಟ್ಟಕ್ಕೆ ಬರತಕ್ಕಂಥವರು, ಇಂತಹ ಮಹಾನುಭಾವರು ಎಂಬ ಎಚ್ಚರವೇ ಇಲ್ಲದೆ ಸುಮ್ಮನೆ ಅವರ ಹತ್ರ ಹೋಗಿಬಿಟ್ರೆ ಹೇಗೆ? ಮಧ್ವರಾಯರ ಹತ್ರ ವಾಯುದೇವರು ಎಂಬ ಕಲ್ಪನೆಯೇ ಇಲ್ಲದೆ ಸುಮ್ಮನೆ ಅವರನ್ನ ದೊಡ್ಡವರು ದೊಡ್ಡವರು ಅಂದರೆ ಎಷ್ಟು ಫಲ ಬರಬೇಕೋ ಅಷ್ಟೇ ಫಲ ನಮಗೆ ಬರುವುದು ಖಚಿತ. ಆದ್ದರಿಂದ ಅವರನ್ನ ರುಜುಗಳು ಅಂತ ತಿಳಿಯೋಣ. ತಿಳಿಯಲಿಕ್ಕೆ ಮನಸ್ಸಲ್ಲಿ ಗಟ್ಟಿಯಾಗಲಿಕ್ಕೆ ಉಪಾಯ ಮೊದಲೇ ಹೇಳಿದೆ, ಅವರ ಪಾದಕ್ಕೆ ಬೀಳೋಣ. ಅವರೇ ಹೇಳುತ್ತಾರೆ ಅವರು ರುಜುಗಳು ಹೌದೋ ಅಲ್ಲವೋ ಚೆನ್ನಾಗಿ ಹೇಳುತ್ತಾರೆ. ಹೌದು ಅಂತ ಕಂಡ ಅನುಭಾವಿಗಳು ಜ್ಞಾನಿಗಳ ಮಾತನ್ನು ನೋಡೋಣ. ಅಪರೋಕ್ಷ ಜ್ಞಾನಿಗಳು ಅಂತ ಕರೆದಂತ ಯಾರ್ಯಾರು? ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಪರಂಪರ ಪರಂಪರ ಹಾಗೆ ಎಲ್ಲರೂ ಕಷ್ಟವಾಗಿ ಹೇಳಿದ್ದಾರೆ ವಾದಿರಾಜರ ಕುರಿತು. ಅಂಥ ವಾದಿರಾಜ ಗುರು ಸಾರ್ವಭೌಮರ ವೃಂದಾವನದ ಪರಿಚಯ ಚೂರು ಮಾಡಿಕೊಳ್ಳೋಣ. ಆ ವೃಂದಾವನ ನೋಡುತ್ತೀರಾ? ಆ ವೃಂದಾವನದಲ್ಲಿ ಮುಂಭಾಗದಲ್ಲಿ ವಾದಿರಾಜರ ಮೂರ್ತಿ, ಕೈ ಮುಗಿದುಕೊಂಡು ಸಿದ್ಧಾಸನದಲ್ಲಿ ಕೈ ಮುಗಿದುಕೊಂಡು ಧ್ಯಾನ ಮುದ್ರೆಯಲ್ಲಿ ಇರತಕ್ಕಂಥ ವಾದಿರಾಜರ ಮೂರ್ತಿ. ಬಲಭಾಗದ ವೃಂದಾವನಕ್ಕೆ ಬಲಭಾಗ, ಎದುರಿಗಿದ್ದರೆ ನಮಗೆ ಎಡಭಾಗ, ವೃಂದಾವನಕ್ಕೆ ಬಲಭಾಗ. ವೃಂದಾವನ ಬಲಭಾಗದಲ್ಲಿ ಹನುಮಂತನ ಮೂರ್ತಿ. ಬೆಳಿಗ್ಗೆ ಹೋದರೆ ದರ್ಶನ ಆದೀತು, ನಂತರ ಹೋದರೆ ವಸ್ತ್ರ ಹಾಕಿರ್ತಾರೆ. ಬೆಳಿಗ್ಗೆ ಹೋದರೆ ವಸ್ತ್ರ ಇಲ್ಲದ ಕಾಲಕ್ಕೆ ಹನುಮಂತನನ್ನ ಸರಿಯಾಗಿ ನೋಡಿ, ಆ ಕಿಟಕಿಯಿಂದ ಚೆನ್ನಾಗಿ ಒಂದು ಎರಡು ನಿಮಿಷ ಓಡಿ ಪ್ರದಕ್ಷಿಣೆ ಮಾಡ್ತಾ ಇರ್ತೀರಲ್ಲ, ಚೂರು ನಿಂತು ನೋಡಿ ಹನುಮಂತನನ್ನ ಹೇಗಿದ್ದಾನೆ ಅಂತ. ಅಲ್ಲ, ಸಚಿನ್ ತೆಂಡೂಲ್ಕರ್ ಸ್ವಲ್ಪ ನಾಚಬೇಕು ನಾವು ಪ್ರದಕ್ಷಿಣೆ ಮಾಡೋ ಸ್ಪೀಡ್ಗೆ, ಅಷ್ಟು ಸ್ಪೀಡ್ ಆಗಿ ಅಲ್ಲಿ ಹೇಳ್ತಿರ್ತಾರೆ ಬೆಳಿಗ್ಗೆ ಒಂದು ಏಳು ಪ್ರದಕ್ಷಿಣೆ ಆಗಬೇಕು, ನಂತರ 108 ಪ್ರದಕ್ಷಿಣೆ ಆಗ ಮುಗಿಸೋದ್ರಲ್ಲೇ ತಾತ್ಪರ್ಯ, ಮಾಡೋದ್ರಲ್ಲಿ ತಾತ್ಪರ್ಯ ಇರಲ್ಲ, ಮುಗಿಸೋದ್ರಲ್ಲಿ ತಾತ್ಪರ್ಯ. ಓಡಿ ಓಡಿ ಮುಗಿಸ್ತಾ ಇರ್ತಾರೆ, ಒಡಗೆ ಯಾರು ಕೂತಿದ್ದಾರೆ ಎಂಬ ಎಚ್ಚರವೂ ಕಡ್ಕೊಂಡು ಮಾಡ್ತಾ ಇರುತ್ತೆ. ಆ ಹನುಮಂತನ ನೋಡಿದರೆ ವೀಣಾಪಾಣಿ ಹನುಮಂತ ಅದ್ಭುತವಾಗಿದ್ದಾರೆ. ಹಾಗೆ ಹಿಂದೆ ಭೀಮಸೇನ ದೇವರು ಮತ್ತು ಎಡಭಾಗದಲ್ಲಿ ವಾದಿರಾಜರ ಎಡಭಾಗದಲ್ಲಿ ಮಧ್ವರಾಯರು ಇದ್ದಾರೆ. ವಾದಿರಾಜರ ಮೇಲ್ಭಾಗದಲ್ಲಿ ಹಯಗ್ರೀವ ಪ್ರತಿಮಾ ಇಷ್ಟಿದೆ, ಇದರಲ್ಲಿ ವರ್ಣನೆ ಮಾಡುತ್ತಾರೆ. ಹಾ, ವಾದಿರಾಜರ ಅಂತರ್ಗತ ಮೇಲೆ ಹಯಗ್ರೀವ ಮತ್ತು ಬಲಭಾಗದಲ್ಲಿರುವ ಮುಖ್ಯ ಪ್ರಾಣ ಅಂತರ್ಗತ ರಾಮಚಂದ್ರ ಮತ್ತು ಹಿಂಭಾಗ ಭೀಮಸೇನಾ ಅಂತರ್ಗತ ಶ್ರೀಕೃಷ್ಣ, ಮಧ್ವರ ಒಳಗೆ ಇರತಕ್ಕಂಥ ವೇದವ್ಯಾಸರು, ಇಷ್ಟರನ್ನು ಪರಿಚಯ ಮಾಡಿಕೊಡುತ್ತಾ ತಮ್ಮ ಒಳಗಿರುವ ಹಯಗ್ರೀವನೇ ಇವರಲ್ಲಿ ನಿಂತಿದ್ದಾನೆ ಅಥವಾ ಇವರಿರುವ ಸ್ವಾಮಿಯೇ ನನ್ನಲ್ಲಿ ಹಯಗ್ರೀವನಾಗಿ ಬಂದಿದ್ದಾನೆ ಅಂತ ಚಿಂತನೆಯನ್ನು ಕೊಡುತ್ತಾರೆ. ಎದುರಿಗೆ ವೇದವ್ಯಾಸರೇ ಇದ್ದಾರೆ, ಹೌದಾ? ವಾದರಾದರೆದುರಿಗೆ ವೇದವ್ಯಾಸರೇ ಕೂತಿದ್ದಾರೆ. ಹಯಗ್ರೀವಂ, ನನ್ನ ಮೇಲಿರತಕ್ಕಂಥ ಹಯಗ್ರೀವ ಮೂರ್ತಿ ಎಂಥವೈವ ಚಿದಾನಂದ ವಿಗ್ರಹ, ಅಂದರೆ ಜ್ಞಾನ ಆನಂದದ ಮೂರ್ತಿವ, ಅಂದರೆ ನಾನು ಯಾವ ದೇವರನ್ನು ಚಿಂತನೆ ಮಾಡುತ್ತಾ ಇದ್ದೇನೆ ಅವನಲ್ಲಿ ಚೂರು ಬೇರೆದಕ್ಕೆ ಅವಕಾಶವಿಲ್ಲ. ಪಾತ್ರೆ ಇದೆ, ಪಾತ್ರೆಯಲ್ಲಿ ಯಾವುದೋ ಪದಾರ್ಥ ತುಂಬಿದ್ದೇವೆ, ಬೇಳೆ ತುಂಬಿದ್ದೇವೆ, ಮತ್ತು ಅದರಲ್ಲಿ ಇನ್ನೊಂದನ್ನು ಸುರಿಲಿಕ್ಕೆ ಹೋದರೆ ಆ ಪಾತ್ರೆ ಒಳಗೆ ಹೋದೀತೆ? ಹೋಗಲ್ಲ, ಪಕ್ಕಕ್ಕೆ ಸುರಿದು ಹೋಗುತ್ತೆ, ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರಲ್ಲಿ ಜ್ಞಾನ ಆನಂದವೇ ತುಂಬಿರುವಾಗ ದುಃಖ ದೇವರಲ್ಲಿ ಹೋದೀತೆ? ಹೋಗ್ಲಿಕ್ಕಾಗಲ್ಲ. ಏನಾದರೂ ದೋಷಗಳು ಒಳಗೆ ಹೋಗ್ಲಿಕ್ಕಾಗುತ್ತಾ? ಹೋಗ್ಲಿಕ್ಕಾಗಲ್ಲ. ಅದನ್ನು ಹೇಳ್ತಾರೆ ದೇವರನ್ನ ಜ್ಞಾನಾನಂದಮಯ ಗುಣಪೂರ್ಣ ಅಂತ ಹೇಳಿದರೆ ದೋಷರಹಿತ ಅಂಬುದು ಸಿದ್ಧ ಆಗುತ್ತೆ. ಅದನ್ನೇ ಹೇಳುತ್ತಾರೆ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ, ಅಂದರೆ ಸತ್ ಎಂಬ ಶಬ್ದದಿಂದ ಹೇಳುತ್ತಾರೆ ಸತ್ವಗುಣ ಸಂಪನ್ನರಾದ ರುಜುಗಣಸ್ಥರಿಗೆ ಪೂರ್ಣಾನುಗ್ರಹ ಮಾಡತಕ್ಕಂಥವ ಸದನುಗ್ರಹಂ. ಅಷ್ಟೇ ಅಲ್ಲ, ಅವರ ಮೂಲಕ ಸಕಲ ಸಜ್ಜನರಿಗೆ ಅನುಗ್ರಹ ಮಾಡುವ ಹಯಗ್ರೀವನನ್ನ ಚಿಂತನೆ ಮಾಡಬೇಕು. ಇವತ್ತು ಆರಾಧನೆ ಅಲ್ವಾ, ವಾದಿರಾಜರ ಸ್ಮರಣೆ ಮಾಡಿದ್ದೀರಾ? ಜೊತೆಗೆ ಹಯಗ್ರೀವ ದೇವರ ಸ್ಮರಣೆ ಮಾಡಿದ್ದೀರಾ? ಒಂದು ಬಿಳಿ ಕುದುರೆ ವಾದಿರಾಜರ ಮೇಲೆ, ಅಷ್ಟೇ ನಮಸ್ಕಾರ ಬೇಡ. ಸ್ವಲ್ಪ ಅವರ ಕುರಿತು ತಿಳಿದು ಮಾಡಿ. ನಾವು ಯಾರಿಗಾದರೂ ಮಾಮೂಲು ಲೌಕಿಕದಲ್ಲೂ ಕೂಡ ಯಾರಿಗಾದರೂ ಒಂದು ವಿಶ್ ಮಾಡೋದು ನಮಸ್ಕಾರ ಮಾಡೋದು ಮಾಡಿದರೆ ಅಟ್ಲೀಸ್ಟ್ ಅವ್ರ ಕ್ವಾಲಿಟಿ ಗೊತ್ತಿದ್ರೇನೆ ಮಾಡ್ತೀವಲ್ರಿ. ರೋಡಲ್ಲಿ ಕಂಡವರಿಗೆಲ್ಲ ವಿಶ್ ಮಾಡಿ ನಮಸ್ಕಾರ ಮಾಡ್ತಾ ಇರ್ತೀರಾ? ಇಲ್ಲಲ್ಲ. ನಮಸ್ಕಾರ ಅಂತ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಿಮಗೆ ಬೇಕಾದ ಒಂದು ಕ್ವಾಲಿಟಿ ಆದ್ರೂ ಇರಬೇಕು. ಒಳ್ಳೆಯವರು ನಿತ್ಯ ಪೇಪರ್ ನೋಡ್ಲಿಕ್ಕೆ ಕೊಡ್ತಾರಂತನೋ, ಪೆನ್ನು ಕೊಟ್ಟರು ಅಂತನೋ, ಯಾವುದೋ ಒಂದಿರಬೇಕಲ್ಲ. ಅವರು ವಿಶ್ ಮಾಡುವುದು ಅಥವಾ ನಗೋದು, ಅವರನ್ನು ನಮಸ್ಕಾರ ಮಾಡುವುದು ಒಂದು ಕ್ವಾಲಿಟಿ ಆಗಿರಬೇಕಲ್ಲ. ಅದು ನೆನೆಸಿಕೊಂಡೇ ಅವ್ರ ಹತ್ರ ಹೋಗ್ತೀರಾ? ಹೌದ್ ತಾನೆ? ಯಾರಾದ್ರೂ ಕೇಳ್ತಾರೆ, ಯಾಕ್ರಿ ಅವ್ರು ನಮಸ್ಕಾರ ಮಾಡ್ತೀರಿ? ಏನು ಬಹಳ ಬೇಕಾದವ್ರಿ, ಏನ್ ಬೇಕಾದವರು ತುಂಬಾ ಮಾಡ್ತಾರೆ. ಹೌದಾ? ಆ ಒಂದು ಗುಣ ಇದೆಯಲ್ಲ. ಹಾಗೆ ದೇವರ ಹತ್ರ ಮಾತ್ರ ಅದೇನು ಇಲ್ಲ, ಬರೀ ಮೆಕ್ಯಾನಿಕಲ್. ದೇವರು ಆ ನಮಸ್ಕಾರ ಎಷ್ಟು ಉಪಕಾರ ಮಾಡ್ತಾನೆ ಮಹಾನುಭಾವ. ಅವನ ಗುಣಗಳ ಪರಿಚಯ ಮಾಡಿಕೊಳ್ಳಿ. ಚಿದಾನಂದ ವಿಗ್ರಹಂ, ಆನಂದ ಜ್ಞಾನ ಪೂರ್ಣ. ಅವ ನಾವಂತೀವಿ ಅವನು ಹೇಗಿದ್ರೆ ನಮ್ಗೇನ್ರಿ, ಏನೂ ಇಲ್ಲ. ನಾವು ಹೇಗಿದ್ರು ಇನ್ನೊಬ್ಬರು ಉಪಯೋಗವಿಲ್ಲ. ಅವನು ಹೀಗಿದ್ದಾನೆ ಅಂತ ಚಿಂತನೆ ಮಾಡಿದ್ರೆ ನಮಗೆ ಪೂರ್ಣ ಉಪಯೋಗ. ಏನದು? ನಮಗೆ ಜ್ಞಾನ ಬರಬೇಕು, ಆನಂದ ಬೇಕು. ಅದಕ್ಕೆ ದೇವರನ್ನ ಜ್ಞಾನಾನಂದಮಯ ಅಂತ ಚಿಂತನೆ ಮಾಡಿದರೆ ನಮಗೂ ಜ್ಞಾನ ಬರುತ್ತೆ, ಆನಂದ ಬರುತ್ತೆ. ಅದಕ್ಕೆ ಭಗವಂತನನ್ನ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ. ಹಯಗ್ರೀವ ದೇವರ ಸ್ತೋತ್ರ ಮಾಡಿದ್ರು, ಚೂರು ಪಕ್ಕಕ್ಕೆ ಬಂದರು. ಪಕ್ಕದಲ್ಲಿ ಹನುಮಂತ, ಹನುಮಂತನಲ್ಲಿ ರಾಮಚಂದ್ರ ಇದ್ದಾನೆ. ರಾಮಚಂದ್ರನ ಸ್ತೋತ್ರ ಮಾಡುತ್ತಾರೆ. ದಶಗ್ರೀವಚ್ಛಿದಂ, ಒಂದು ನಮಸ್ಕಾರ ಸಲ್ಲಿಸಿದಲ್ಲಿ ಅಂದ್ರೆ ದಶಗ್ರೀವನನ್ನ ಕೊಂದವ. ಸೀತಾಪತಿ ಅಂತ ನಮಸ್ಕಾರ ಮಾಡಬಹುದು. ಇನ್ನು ಬಹಳ ಎಲ್ಲ ಶಬ್ದಗಳಿವೆ. ಇದೇನು ಕೊಲ್ಲೋದೇ ಆಗಿ ಬಂತಪ್ಪ, ದಶಗ್ರೀವನನ್ನ ಕೊಂದವ ಅಂತ. ಯದ್ಯಪಿ ವಾಜರಾಜರು ರುಕ್ಮಿಣೀಶ ವಿಜಯ ಅಂತ ಬರೆದರು, ಇನ್ನೊಬ್ಬ ಬರದ ಶಿಶುಪಾಲ ವಧ ಅಂತ ಬರದ. ಅದಕ್ಕಂದ್ರು ಅಮಂಗಳವಾದ ಹೆಸರು ಹಾಕಿಡ್ತೀಯೋ, ರುಕ್ಮಿಣೀಶ ವಿಜಯ ಅಂತಿಡು ಅಂತ. ಮತ್ತೆ ಇಲ್ಲಿ ರಾಮನಿಗೆ ನಮಸ್ಕಾರ ಮಾಡುವಾಗ ದಶಗ್ರೀವ ಛಿದಂ ಅಂತ ಅಮಂಗಳಕರವಾದ ಯಾಕೆ ಹೇಳಿದರು ಅಂದ್ರೆ, ಇಲ್ಲಿ ಹೇಳ್ತಾರೆ ಮೊದಲು ಹೊಟ್ಟೆಯಲ್ಲಿ ನೋವಿದೆ, ಊಟಕ್ಕೆ ಹಾಕಿದ್ದಾರೆ. ಏನಾಗ್ಬೇಕು ಹೇಳಿ? ಮೊದಲು ಹೊಟ್ಟೆ ನೋವು ಹೋದ್ರೆ ಊಟ ಮಾಡಬಹುದು, ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ. ಹಾಗಾದರೆ ಹತ್ತು ತಲೆಯ ರಾವಣಾಸುರನನ್ನ ಕೊಂದವ ಅಂತ ಆ ಹಯಗ್ರೀವನ ಚಿಂತನೆ ಮಾಡಬೇಕು. ಆ ರಾಮಚಂದ್ರನನ್ನ ಈ ಹತ್ತು ತಲೆಯ ರಾವಣಾಸುರ ಎಲ್ಲಿರ್ತಾನೆ? ನಮ್ಮಲ್ಲೇ ಕೂತಿದ್ದಾನೆ. ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು, ರೂಪಮದವೋ, ಒಂದಾ ಎರಡ ಅಷ್ಟ ಮದಗಳು, ಅಹಂಕಾರ ಮಮಕಾರ ಎಲ್ಲ ಸೇರಿಕೊಂಡ್ರೆ ಹತ್ತು ತಲೆ. ಅದರಲ್ಲಿ ಮೇನ್ ತಲೆ ಯಾವುದು ಅಂತ ಹೇಳಿದ್ರೆ ಅಹಂಕಾರ. ಸುತ್ತಿರುವ ತಲೆ, ಪಕ್ಕ ಇಮ್ಮಿಡಿಯೇಟ್ ತಲೆ ಮಮಕಾರ. ಅದರ ಮಿಕ್ಕ ತಲೆಗಳೆಲ್ಲ ಎಂಟು, ಹತ್ತು. ಅದಿದ್ದದ್ದೇ ನಮ್ಮೊಳಗೆ ಕೂತಿದ್ದ ಆ ರಾವಣಾಸುರ ಕೂತಿದ್ದಾನೆ. ಇಂಥ ರಾವಣಾಸುರನ ಸಂಹಾರ ಮಾಡಯ್ಯ ಅಂತ ಆ ದಶಗ್ರೀವಚ್ಛಿದಂ. ಇನ್ನ ನೋಡಿ, ಹಿಂದೆ ಕೃಷ್ಣನ ಸ್ತೋತ್ರ ಮಾಡಬೇಕು. ಕೃಷ್ಣ ರುಕ್ಮಿಣೀಪತಿ ನಾನಾ ಹೆಸರುಗಳಿವೆ ಆತನಿಗೆ. ಶಾಪಾತ್ ಮಣಿಗ್ರೀವ ವಿಮೋಚನಂ, ಒರಳನ್ನ ಕಟ್ಟಿದರೆ ಒರಳನ್ನೇ ಸೆಳಕೊಂಡು ಗಿಡಗಳನ್ನ ಬೀಳ್ಹಾಕಿ ಗಿಡಗಳಲ್ಲಿರುವ ಮಣಿಗ್ರೀವ ನಲಕೂಬರ ಇಬ್ಬರನ್ನು ಮೋಚನ ಮಾಡಿದವ. ಅದೇನು ಹೀಗೆ ಚಿಂತನೆ ಮಾಡುತ್ತಾರೆ? ದೇವರನ್ನು ಬೇರೆ ಸಿಕ್ಕಿಲ್ವಾ ಅಂದ್ರೆ, ದೇವರ ಯಾವ ಯಾವ ಗುಣವನ್ನ ಚಿಂತನೆ ಮಾಡುತ್ತೀವಿ ಅಂಥದ್ದೇ ಫಲ ನಮಗೆ ಬರುತ್ತೆ. ಇದನ್ನೇ ಹೇಳ್ತಾರೆ ಬಿಂಬಕ್ರಿಯಾ ಅಂತ, ಗುಣಚಿಂತನ. ಅಲ್ಲಿ ಕೃಷ್ಣ ಏನು ಮಾಡಿದ? ಮೈ ಮೇಲೆ ಎಚ್ಚರ ಕಳಕೊಂಡು ಶರೀರದ ಮೇಲೆ ವಸ್ತ್ರವಿಲ್ಲದಾಗ ನಾರದರೆದುರಿಗೆ ಹಾಗೇ ಬಂದಾಗ ದೊಡ್ಡವರೆದುರಿಗೆ ಬರಬೇಕಾದ ರೀತಿಯಲ್ಲಿ ಬರಲಿಲ್ಲ. ಅದಕ್ಕೆ ಮೈ ಮೇಲೆ ಎಚ್ಚರ ಇಲ್ಲ ನಿಮಗೆ, ಮೈ ಮೇಲೆ ಎಚ್ಚರ ಇಲ್ಲದ ಜನ್ಮ ಬರಲಿ ಎಂದ್ರು. ಅದು ಗಿಡಗಳಾಗಿ ಹುಟ್ಟಿದ್ರು. ಆದರೆ ದೊಡ್ಡವರ ಶಾಪ ಅನುಗ್ರಹವಾಗಿ ದೇವರ ಸ್ಪರ್ಶದಿಂದ ಅವರಿಗೆ ಅದು ಪರಿಹಾರ ಆಯಿತು. ಹಾಗಾದರೆ ನಮ್ಮಲ್ಲೂ ಕೂಡ ಇದೆ. ಏನದು ಅಂದರೆ ಮೈ ಮೇಲೆ ಎಚ್ಚರ ಇಲ್ಲ. ಅದೇನ್ರಿ ಹಾಗಂತೀರಾ, ನಾವೆಲ್ಲ ವಸ್ತ್ರ ಉಟ್ಕೊಂಡು ಬಂದಿವಲ್ಲ ಅಂದ್ರೆ ಹಾಗಲ್ಲ. ಈ ಜನ್ಮ ಯಾಕೆ ಬಂತು ಎಂಬ ಎಚ್ಚರ ಇಲ್ಲ. ಎಚ್ಚರ ಇಲ್ಲದೆ ಗಿಡಗಳಂತೆ ಬಿದ್ದಿದ್ದೇವೆ ನಾವು. ಎಚ್ಚರ ಇದೆ ಯಾವುದರ ಬಗ್ಗೆ? ಚೆನ್ನಾಗಿ ಸಂಪಾದನೆ ಮಾಡೋದು, ಫ್ಲಾಟ್, ಅದು ಕಾರು, ಅದರಲ್ಲಿ ಫುಲ್ ಎಚ್ಚರ ಇದೆ. ಮಾಡಬೇಕಾದ ಕೆಲಸದಲ್ಲಿ ಮಾತ್ರ ಎಚ್ಚರ ಇಲ್ಲ. ದೇವರ ಚಿಂತನೆಯಲ್ಲೇ ಎಚ್ಚರ ಇಲ್ಲ. ಇನ್ನೊಂದು ಹತ್ತು ನಿಮಿಷ ಇದೆಯಾ? ಹೌದಾ, ಮಾಡ್ಬೋದಾ? ಅಲ್ಲಿ ಹೇಳ್ತಾರೆ